ಅಟೆನ್ಷನ್ ಇದ್ರೆ ಆ ಮಂತ್ರ ಕೆಲಸನೇ ಮಾಡೋದಿಲ್ಲ ಮೂಸೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಯಾವನು ಲೋಕದ ಕಲ್ಯಾಣವನ್ನು ಬಯಸ್ತಾನೆ, ಭಗವಂತನ ಪ್ರೀತಿಯನ್ನು ಬಯಸ್ತಾನೆ, ಉದ್ಧಾರವನ್ನು ಬಯಸ್ತಾನೆ, ಅವನಿಗೆ ಮಂತ್ರಗಳು ಕೆಲಸ ಮಾಡುತ್ತೆ ಹೊರತು ಬೇರೆ ಮಾಡೋದಿಲ್ಲ. ನಮ್ಮ ಪ್ರಶ್ನೆಗೆ ಇನ್ನೊಂದು ಉತ್ತರ ಸಿಗುತ್ತೆ. ಹಾಗಿದ್ರೆ ದೆವ್ವ ಪೀಡೆ ಪೀಜೆ ಯಾಕೆ ಪೀಜೆ ಪೂಜೆ ಮಾಡ್ತಾರೆ ಇವರು ದುಷ್ಟರು ಅಂತ ಕೇಳಿದ್ರೆ, ವಿಷ್ಣು ಪೂಜೆ ಮಾಡಿದ್ರೆ ಪರ್ಮಿಷನ್ ಸಿಗೋದಿಲ್ಲ ಮಾಡೋದಕ್ಕೋಸ್ಕರ, ಅದಕ್ಕೆ ದೆವ್ವ ಪೀಡೆ ಪಿಶಾಚಿ ಹತ್ರ ಹೋಗೋದು. ಅವರು ದೆವ್ವ ಪೀಡೆ ಪಿಶಾಚಿ ಹತ್ರ ಹೋದ್ರೆ ಮಾತ್ರ ಅವ್ರಿಗೆ ಕೆಲಸ ಆಗೋದು. ಋಷಿಗಳು ಮುನಿಗಳ ಹತ್ರ ಹೋದ್ರೆ ಒಪ್ಪೋದಿಲ್ಲ ಅದಕ್ಕೆ ಅವರು. ಛೇ, ನಾನು ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಿನಗೆ ಒಳ್ಳೇದಾಗಬೇಕು ಹೇಳ್ಕೊಡ್ತೀವಿ ಮಾಡು, ಇನ್ನೊಬ್ರಿಗೆ ಕೆಟ್ಟದಾಗ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ನೀನು ಪಾಸ್ ಆಗಬೇಕು ಪಾಠ ಹೇಳ್ಕೊಡ್ತೀವಿ ಸಾಬಿಟ್ಟು, ಅವನು ಫೇಲ್ ಮಾಡಬೇಕು ಸರ್ ಅಂತ ಅದು ಸಾಧ್ಯ ಇಲ್ಲ. ಅದು ಯಾವ ಒಳ್ಳೆ ಕೆಲಸ ಮನುಷ್ಯರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಬ್ಬ ಮನುಷ್ಯ ಪಾಠ ಹೇಳ್ಕೊಡ್ಬೇಕಾದ್ರೆ ನೀನು ಪಾಸ್ ಆಗಬೇಕು, ಖಂಡಿತ ಹೇಳ್ಕೊಡ್ತೆ. ನಾನು ಪಾಸ್ ಆಗಬೇಕು, ಇನ್ನೊಬ್ಬನು ಫೇಲ್ ಆಗಬೇಕು ಅಂತ ಹೇಳಿದರೆ ಅದೆಂದು ತಾಮಸವಾದ ಕಾರ್ಯ, ಅದನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಭಸ್ವಾಸುರ ಮಾಡಿದ್ದೇನು? ಕೇದಾರಕ್ಕೆ ಹೋದ, ತಪಸ್ ಮಾಡ್ದ, ಏಳು ದಿವಸ ಮಾಡಿದ. ಮೊದಲನೇ ದಿವಸ ಆಯಿತು, ಒಂದು ಕೈ ಕತ್ತರಿಸಿ ಹಾಕಿದ, ಕಾಲು ಕತ್ತರಿಸಿದ, ಕಿವಿ ಕತ್ತರಿಸಿದ, ಮೂಗು ಕತ್ತರಿಸಿದ, ದಿವಸಕ್ಕೊಂದು ಹಂಗೆ ಕತ್ತರಿಸಿ ಹಾಕೋದವ್ರು ನೋಡಿದ್ರ ಎಂಥ ಭಯಂಕರವಾದ ತಪಸ್ಸು. ಆತ್ಮನ ಕ್ರೀಡೆಯ ಕ್ರಿಯತೆಯೇ ಚಯತ್, ಕೈ ಕಾಲು ಕತ್ತರಿಸಿಕೊಂಡು ಸ್ನಾನ ಮಾಡದ ಈ ಮಧ್ಯೆ ಅಂತ ತಪಸ್ಸು ಮಾಡ್ತಾನೆ. 6 ದಿವಸ ಆಯಿತು, ರುದ್ರದೇವ ಪ್ರತ್ಯಕ್ಷ ಆಗಲಿಲ್ಲ, ಕೊನೆ ಏನು ಮಾಡಿದನಂತೆ, ತಲೆ ಕಡ್ಕೊಳ್ಳೋಕೆ ಹೋಗಿಬಿಟ್ಟಂತೆ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೋ ಅದೇ ರೀತಿ ಮಾಡಿದ ಮಹಾರಾಕ್ಷಸ ಅವನು. ಆತ್ಮನ ಕ್ರೀಡೆಯ ಕ್ರಿಯತೆಯೇ ಚಯತ್, ವರ ಕೇಳಿದ ಏನು ಬೇಕು ಅಂತ ಕೇಳಿದರು. ಯಸ್ಯ ಪುಂಸಃ ಕರಂ ಶೀರ್ಷ್ಣಿ ತದಾಶ್ಯೇ ಮ್ರಿಯತಾಮಿತಿ, ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವನು ಸತ್ತು ಹೋಗಬೇಕು. ನೋಡಿದರೆ ಅವನ ವರ ಹೇಗಿದೆ, ಒಂದು ಇನ್ನೊಬ್ಬನು ಸಾಯಬೇಕು, ತಲೆ ಮೇಲೆ ಕೈ ಇಟ್ಟಷ್ಟ ಸಾಯಬೇಕು. ಪರಸ್ಯ ಉತ್ಸಾಗರಾರ್ಥಂ ವಾ, ಇದು ತಾಮಸ ತಪಸ್ಸೆ ಆಗಿರುತ್ತೆ ಅಂತ ಹೇಳೋದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ ಮಾತು ಭಾಗವತರ ಕಾಡ ದೃಷ್ಟಾಂತ. ಅದು ಆಯಿತು, ಗೊತ್ತಾಯ್ತು ಅವ್ರು, ಇವ್ರು ಕೇಳಿದಾಗಲೇ ಗೊತ್ತಾಯ್ತು ತಾಮಸ ಅಂತ. ಅಲ್ಲಿವರಿಗೂ ಅವರಿಗೆ ಕನ್ಫ್ಯೂಸ್ ಆಗಿತ್ತಂತೆ, ಯಾವಾಗ ಅವನಂತ ವರ ಕೇಳಿದ ಗೊತ್ತಾಯ್ತು ಅವರಿಗೆ, ಇವನೇನು ಮಾಡ್ತಾನೆ ಅಂತ ಗೊತ್ತಾಯ್ತಂತೆ. ಓಂ ಅಂದ್ರಂತೆ, ಶಾಸ್ತ್ರದಲ್ಲಿ ಓಂ ಅಂದ್ರೆ ಆಗಲಿ ಅಂತ ಅರ್ಥ. ಅದಕ್ಕೆ ಇಷ್ಟೊತ್ತು ಕಾಲು ಹಿಡ್ಕೊಂಡಿದ್ದ, ಕಾಲು ಬಿಟ್ಟ, ಈಗ ಎದ್ದ ಸ್ವಾಮಿ ಸ್ವಲ್ಪ ಬಗ್ಗೆ ಎಂದ ಅವರಿಗೇನೆ, ಯಾಕೆ ಅಂತ ಕೇಳಿದ. ತಲೆ ಮೇಲೆ ಕೈ ಇಡ್ತೇನೆ, ನಿಮ್ಮ ತಲೆ ಮೇಲೆ ಕೈ ಇಡ್ತೇನೆ ಅಂತ ಹೇಳಿದ. ಯಾತಕ್ಕೆ ಅಂತ ಕೇಳಿದರು, ನೆಕ್ಸ್ಟ್ ಪರೀಕ್ಷೆ ಮಾಡಬೇಕಲ್ಲ, ನೀವು ಕೊಟ್ಟವರ ಸರಿಯಿದ ಪರೀಕ್ಷೆ ಮಾಡಬೇಕಲ್ಲ, ತಲೆ ಮೇಲೆ ಕೈ ಇಟ್ಟು ಬಿಡ್ತೇನೆ. ತಲೆ ಮೇಲೆ ಕೈ ಇಡೋ ಉದ್ದೇಶ ಪರೀಕ್ಷೆ ಮಾಡೋದು, ಪರೀಕ್ಷೆ ಮಾಡಿ ಅವ್ರನ್ನ ಕೊಂದು ಬಿಡೋದು. ಕೊಂದು ಭಾಗವತರು ಹೇಳ್ತಾರೆ ಪಾರ್ವತಿ ದೇವಿನ ಕರ್ಕೊಂಡು ತಾನು ಓಡಬೇಕಂತೆ. ಎಂಥ ಪರೀಕ್ಷೆ ಇರಬೇಕು ನೋಡಿದರೆ ಅವನು, ಇಂಥವನ ಕಥೆ ಹೇಳಿದರೆ ಏನು ಎಂಥ ಭಯಂಕರ ಇರಬೇಕು ಮನುಷ್ಯ ಇವನು. ರುದ್ರ ಯಾರಿಗೋ ಮೋಸ ಮಾಡೋದನ್ನು ಕೇಳ್ತೇವೆ ನಾವೀಗ, ರುದ್ರದೇವರಿಗೆ ಮೋಸ ಮಾಡೋದ ಈ ಮಧ್ಯೆ ಇವನು ಮನೋನಿಯಾಮಕರ ಮನಸ್ಸಿಗೆ ಡ್ಯೂಪ್ ಮಾಡಕ್ಕೆ ಕೊಟ್ಟಿದ್ದಾನೆ. ಇದು ಮಹಾಪಾಪಿಷ್ಠನಾದವನು ಭಸ್ಮಾಸರು. ಅವರಿಗೆ ಅರ್ಥ ಆಯ್ತಂತೆ, ಭಾರಿ ಫಜೀತಿ ಅಂತ ಗೊತ್ತಾಯ್ತು ಅವ್ರಿಗೆ. ಯಾರೋ ಕೊಲ್ತಾರೆ ತಾಮಸ ಅನ್ಕೊಂಡಿದ್ದೆ, ನನ್ನೇ ಕೊಲ್ಲಕ್ಕೆ ಬಂದಲ್ಲ, ಬಟ್ ಅವರ ಕೊಟ್ಟಿದ್ದಾರೆ ಕಮಿಟ್ಮೆಂಟ್. ಅದೇನು ಮಾಡಾಗಿಲ್ಲ, ಈಗ ಸೈನ್ ಮಾಡಿ ಆಗಿಬಿಟ್ಟಿದೆ ಅಲ್ಲ, ಕೆಲವರಿರ್ತಾರೆ ಚಾಕು ಚೂರಿಸೋ ಸೈನ್ ಮಾಡುತ್ತ ಲಾಸ್ಟಿಗೆ ಸೈನ್ ಮಾಡು, ಕೈ ಸೈನ್ ಸ್ಟಾಂಪ್ ಪೇಪರ್ ಸೈನ್ ಮಾಡಿಸ್ಕೊಂಡ್ರೆ ಯಾಕೋ ಆಯ್ತು. ಆ ರೀತಿ ಮಾಡಿದ ಗುಂಡಾಗಿದೆ, ಸೈನ್ ಮಾಡಿದ್ರೆ ಏನು ಮಾಡೋದು ಬರೋದಿಲ್ಲ. ಆಗ ಅದು ಓಡ ಶುರು ಮಾಡಿದ್ರು, ಆಗಲೇ ಓಂ 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 ಅಂತ ಓಡಿದಾಗ ಸಾಕ್ಷಾತ್ ವಿಷ್ಣು ಬಂದು ಅವರನ್ನ ಮೋಚಿತ ಸಂಕಟಾಚ್ಛಿವ ಭಸ್ಮಾಸುರನ ವರ ಏನ್ ತಗೊಂಡಿದ್ದ ವರ, ಅದರಿಂದ ಅವನೇ ಸುಟ್ಟು ಬೂದಿ ಹಾಗೆ ಮಾಡ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪರಸ್ಯ ಉತ್ಸಾಹದರ ಅರ್ಥಂ, ಎರಡರ್ಥ ಅದಕ್ಕೆ. ಇನ್ನೊಬ್ಬರು ನಾಶ ಮಾಡೋದಕ್ಕೆ ಅಂತ ಒಂದರ್ಥ, ಪರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಸೋತ್ತಮರ ದ್ರೋಹ ಮಾಡಕ್ಕೆ ಉಪಯೋಗಿಸ್ತಾನಲ್ಲ ಅವನು ಮಹಾಪಾಪಿಯಾದವನು. ದುರ್ಯೋಧನ ಹಾಗೆ ಮಾಡ್ತಾನೆ, ದುರ್ವಾಸರೇ ದುರ್ವಾಸರ ಒಂದ್ಸರ್ತಿ ಬರ್ತಾರೆ, ಅವರಿಗೆಲ್ಲ ಉಪಚಾರ ಮಾಡಿಬಿಡ್ತಾನೆ, ಸಿಕ್ಕಾಪಟ್ಟೆ ಉಪಚಾರ ಮಾಡಿಬಿಡ್ತಾನೆ. ಏನು ಬರಬೇಕು ಅಂತ ಕೇಳ್ತಾರೆ ದುರ್ವಾಸರೇ, ನೀವು ಪಾಂಡವರ ಹತ್ರ ಹೋಗಬೇಕು. ವರ್ಮಾಸ್ತರ ಇದ್ದಾರೆ, ಪಾಂಡವರ ಹತ್ರ ಹೋಗಬೇಕು. ಯಾವಾಗ ಹೋಗಬೇಕು ಗೊತ್ತಾ, ಅವ್ರು ಊಟ ಆದ್ಮೇಲೆ ಹೋಗಬೇಕು, ದ್ರೌಪದಿ ಊಟ ಆದ್ಮೇಲೆ ಹೋಗಬೇಕು. ನೀವೊಬ್ಬರೇ ಹೋಗಬಾರ್ದು, ಇವ್ರಿಗೆ ಸಾವಿರಾರು ಜನ ಶಿಷ್ಯರು ದುರ್ವಾಸ ಮನೆಗಳಿಗೆ, ಎಲ್ಲರನ್ನ ಕರ್ಕೊಂಡು ಹೋಗಬೇಕು. ನಮಗೆ ತಕ್ಷಣ ದುರ್ವಾಸರ ಸ್ಟೈಲೇ ಸ್ಟೈಲು, ಇಮ್ಮಿಡಿಯೇಟ್ ಮಾಡಿದ ಅಡಿಗೆ ಆಗಬಾರ್ದು, ಇನ್ನು ಮುಂದೆ ಮಾಡಬಾರ್ದು, ರೆಡಿ ಇದ್ದಿದ್ದು ಕೊಡಬೇಕು ಅಂತವರ ಕೇಳಿಬಿಡಿ. ಅವ್ರತ್ರ ಏನಿರೋದು ಅಕ್ಷಯ ಪಾತ್ರೆ, ದ್ರೌಪದಿ ಊಟ ಮಾಡಿದ್ರೆ ಏನು ಕೊಡೋದಿಲ್ಲ, ಊಟ ಕೊಡೋಕ್ಕಾಗೋದಿಲ್ಲ, ಹೋಗಿ ಅವ್ರು ಕೊಡೋದಿಲ್ಲ, ಶಾಪ ಕೊಟ್ಟು ಬಿಡಿ. ದುರ್ಯೋಧನ ತಂತ್ರ ಪರಸ್ಯ ಉತ್ಸಾಹದರ ಅರ್ಥ, ಪಾಂಡವರು ನಾಶ ಮಾಡಬೇಕು. ಅವ್ರು ಹೋಗೇ ಬಿಟ್ರು, ಬರ್ಸಾಸುರನಿಗೆ ಹೇಗೆ ರುದ್ರದೇವರು ಈಡಾದ್ರು, ಇವರು ಈಡಾದ್ರು. ಫಸ್ಟ್ ಊಟ ಹಾಕಿಬಿಟ್ಟಿದ್ದ, ಮನಸ್ಸು ಕೆಡಿಸಿಬಿಟ್ಟ ಅವ್ರನ್ನ. ಎಷ್ಟೋ ಪಾರ್ಟಿ ಕೊಟ್ಟ ಅಂದ್ರೆ ಕೆಲಸ ಮುಗೀತು ಅಂತ ಅರ್ಥ. ಎಷ್ಟೋ ಸತ್ ಗೌರ್ಮೆಂಟ್ ಚೇಂಜ್ ಆಗಿಬಿಡುತ್ತೆ, ಒಂದು ಟೀ ಪಾರ್ಟಿಯಲ್ಲಿ ಗೌರ್ಮೆಂಟ್ ಮುಗಿಸಿಬಿಡ್ತಾರೆ, ಸಪೋರ್ಟ್ ಇಂದ ತಗೊಳ್ಳಿ ಅಂತ ಹೇಳಿ ಕಳಿಸಿಬಿಡ್ತಾರೆ, ಮುಗಿದೈತೆ. ಅವ್ನು ಹೊರಟು ಸೀದಾ ಹೊರಟು ದುರ್ವಾಸ ಮನೆಗಳು. ಹಾಗೆ ಆಗಿತ್ತು ಅಷ್ಟೊತ್ತಿ ಹೋದ. ಮುಂದೆ ಕತ್ತರಬೇಕು ಗೊತ್ತಿರೋದಲ್ಲ, ಬೇಕಿಲ್ಲ ನಮಗೀಗ. ಆದರೆ ಕೃಷ್ಣ ಬಂದು ಸಹಾಯ ಕಾಪಾಡದಂತ ನಮಗೆ ಗೊತ್ತಿದೆ. ಆದ್ದರಿಂದ ಹೋಗಿದ್ದ ಹೇಗೆ ದುರ್ಯೋಧನ ಮಾಡಿದ್ದ ಹಾಗೇನೆ, ಪಾಂಡವರು ಏನೂ ಆಗಲಿಲ್ಲ, ಆದರೆ ದುರ್ಯೋಧನ ಪಾಪ ಮಾತ್ರ ಸಾಕಷ್ಟು ಬಂತವನಿಗೆ. ಮಂಥರೇ ಮಾಡಿದ್ದೇನು, ರಾಮನಿ ಪಟ್ಟಾಭಿಷೇಕ ತಪ್ಪಿಸ್ಬೇಕು ನೋಡಿ. ಪರಸ್ಯ ಉತ್ಸಾಹನಾರ್ಥಂ, ಎಲ್ಲೆಲ್ಲಿ ದೈತ್ಯ ಪ್ರವೃತ್ತಿ ಕೆಲಸ ಮಾಡುತ್ತೋ ಅದೆಲ್ಲ ಕೂಡ ಇನ್ನೊಬ್ಬರನ್ನ ಹಾಳು ಮಾಡೋದು, ವಿಶೇಷ ದೊಡ್ಡವರನ್ನ ಹಾಳು ಮಾಡೋದು. ಇದನ್ನ ತಾಮಸ ತಪಸ್ಸು ಅಂತ ಕರೀತಾರೆ. ಮಧ್ವಾಚಾರ್ಯರು ಒಂದ್ಸಲ ಕುರುಕ್ಷೇತ್ರದ ಸಂಚಾರ ಮಾಡ್ತಾ ಇದ್ರು. ಆಗ ಶಿಷ್ಯರೆಲ್ಲ ಅವರನ್ನು ಕೇಳಿದರು, ನಿಮ್ಮ ಭೀಮ ಭೀಮ ಅಂತ ಹೇಳ್ಕೋತೀರಿ ನೀವು, ನೀವು ಭೀಮನಾಗಿದ್ದಾಗ ಇಲ್ಲೇ ಯುದ್ಧ ಮಾಡಿದ್ದು, ಹೌದು ಇಲ್ಲೇ ಯುದ್ಧ ಮಾಡಿದ್ದು ಅಂತ ಹೇಳ್ತಾರೆ. ಇಲ್ಲಿ ಹೀಗೆ ಮಾಡಿದ್ದೆ ಎಲ್ಲ ತೋರಿಸ್ಬಿಡ್ತಾರೋ, ಇಲ್ಲಿ ಇಂಥ ಯುದ್ಧ ನಡೆದು ಎಲ್ಲ ಹೇಳಿಬಿಟ್ರಂತ. ಆಗ ಅವರಿಗೆಲ್ಲ ಆಶ್ಚರ್ಯವಾಗಿ, ಸ್ವಾಮಿ ನೀವು ಒಂದು ಆಯುಧ ನೋಡಬೇಕಲ್ಲ, ನಾವು ಅವಾಗ ಯುದ್ಧ ಮಾಡಿ ಉಪಯೋಗಿಸ್ತಿದ್ರಲ್ಲ ಆಯುಧ ನೋಡ್ಬೇಕಾದ್ರೆ ಕೇಳಿದ ತಕ್ಷಣ ಆಯಿತು ಇಲ್ಲಿ ಅಗಿರಿ ಅಂದ್ರಂತೆ ದೊಡ್ಡ ಒಂದು ಆಯುಧ ಕಾಣಿ ಗದೆ ಕಾಣಿಸ್ತು. ಅವ್ರಿಗೆ ಭಾರಿ ಆಶ್ಚರ್ಯವಾಯಿತು, ಅಂದರೆ ಆಚಾರ್ಯ ಏನು ಹೇಳಿದ್ರು ಅಂತ ಪ್ರೂವ್ ಮಾಡಿಬಿಟ್ರು ಪ್ರಾಕ್ಟಿಕಲಿ. ಆಗ ಅವರು ಕೇಳಿದರು, ಹಾಗೆ ನೋಡ್ತಾ ಇದ್ರು, ಭಾರಿ ತಪಸ್ಸು ಮಾಡ್ತಾ ಕೂತಿದ್ದು, ಭಾರಿ ಸೀರಿಯಸ್ ಆಗಿ ತಪಸ್ಸು ಮಾಡ್ತಾ ಇದ್ದ. ಇವರೆಲ್ಲ ಹೋದರು ಆಚಾರ ಶಿಷ್ಯರು, ತಪಸ್ವಿಗಳು ಅಂದರೆ ಗೌರವ ಬಂತು ಪಾಪ. ನೋಡಿಬಿಟ್ಟು ಆಚಾರ ಮುಂದೆ ಹೇಳಿದರು, ನೋಡಿ ಮೊದಲೇ ಕುರುಕ್ಷೇತ್ರ, ಎಂಥ ಕ್ಷೇತ್ರ ಇದು, ಕುರುಕ್ಷೇತ್ರಕ್ಕೆ ನಾವು ಹೋಗೋದಲ್ಲ, ಅಲ್ಲಿಯ ಗಾಳಿ ನಮ್ಮ ಮೇಲೆ ಬೀಸಿಬಿಟ್ರೆ, ಅಲ್ಲಿ ಬೀಸಿಬಿಟ್ರೆ ನಮ್ಮ ಮೇಲೆ ಬೀಸಿಬಿಟ್ರೆ ನಮ್ಮ ಜನ ಎಷ್ಟು ಧೂಳು ನಮ್ಮ ಮೇಲೆ ಬೀಳುತ್ತಲ್ಲ, ಅಷ್ಟು ವರ್ಷ ಕಾಲ ಅವನು ಸ್ವರ್ಗಲೋಕದಲ್ಲಿ ಇರ್ತಾರೆ. ನಮ್ಮ ಮೈ ಮೇಲೆ ಕುರುಕ್ಷೇತ್ರದ ಮಣ್ಣು ಎಷ್ಟು ಬೀಳುತ್ತೋ ಆ ಕಣ ಎಷ್ಟಿರುತ್ತಲ್ಲ ಅಷ್ಟು ಅದು ಇಂಟು 1000, ಒಂದೊಂದು ಕಣಕ್ಕೆ 1000 ಟೈಮ್ ಆಗಬೇಕು, 8000 ವರ್ಷ ಕಾಲ ಸ್ವರ್ಗಲೋಕದಲ್ಲಿ ಇರ್ತಾರೆ. ಅಂತ ಪುಣ್ಯಕರವಾದ ಕ್ಷೇತ್ರ ಕುರುಕ್ಷೇತ್ರ, ಸ್ನಾನ ಮಾಡಬೇಕು ಸ್ಮರಣೆ ಮಾಡಬೇಕಾದ್ರೆ ಕುರುಕ್ಷೇತ್ರ, ಗಯಾ, ಪ್ರಯಾಗ ಇವೆಲ್ಲ ಗಂಗಾ ಇವೆಲ್ಲ ತೀರ್ಥ ಸ್ಮರಣೆ ಮಾಡಬೇಕಾದ್ರೆ ಅಷ್ಟು ಪವಿತ್ರವಾದ ಕುರುಕ್ಷೇತ್ರ. ಅಲ್ಲಿ ಬೇರೆ ತಪಸ್ಸು ಮಾಡ್ತಿದ್ದಾರೆ, ತಪಸ್ಸು ಒಳ್ಳೆ ಕೆಲಸ, ಕುರುಕ್ಷೇತ್ರದಲ್ಲಿ ತಪಸ್ಸು ಬೇರೆ. ಜೊತೆಗೆ ಆಚಾರ್ಯ ಬಂದು ಹೇಳ್ತಾರೆ, ನೋಡಿ ಎಂಥ ತಪಸ್ಸು ಮಾಡ್ತಾನವನು, ಕುರುಕ್ಷೇತ್ರದ ತಪಸ್ಸು ಎಷ್ಟೋ ದಿವಸ ತಪನ್ನು ಗಂಟಮೇಶಿ ಗೊತ್ತಾರೆ ಹೇಳಿ ಏಜು ತಪ ಎಷ್ಟು ದಿವಸ ಆಗಿತ್ತು ಅಂತ ಅರ್ಥ ಆಗಿಬಿಡುತ್ತೆ. ಈ ಪಾಠಿ ಗಂಟೆ ಬೆಳೆದೋಗ್ಬಿಟ್ಟಿದೆ, ಎಷ್ಟೋ ದಿವಸ ಮಾಡಿರಬೇಕು ಅವನು ಅಂತ ಕೇಳಿದ ಆಚಾರ್ಯ ಅಂದ್ರಂತೆ, ತಪ್ಪು ತಿಳ್ಕೊಂಡಿದ್ದೀರಿ, ಅವನು ತಪಸ್ವಿ ಹೌದು, ಸಾತ್ವಿಕ ತಪಸ್ವಿ ಅಲ್ಲ, ಅವನು ತಾಮಸ ತಪಸ್ವಿ ಅಂತ ಆಚಾರ್ಯ ಹೇಳಿದ್ದಾರೆ, ತಾಮಸ ತಪಸ್ವಿ. ಅವರಿಗೆ ಆಶ್ಚರ್ಯ ಆಯಿತು, ಅದು ಹೇಗೆ ಅಂತ ಕೇಳಿದರೆ ಸ್ವಲ್ಪ ಮಾತಾಡಿಸಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮಾತಾಡಿಸಿ ಅವ್ರು ಏನಾಗ್ತಾನೆ ಗೊತ್ತಾ ಮುಂದೆ ಅಂತ ಆಚಾರ್ಯ ಹೇಳಿದರು. ಏನಾಗ್ತಾನೆ ಗೊತ್ತೇನು, ಅವನು ಮುಂದೆ ಮಾರೀಚನಾಗಿ ಹುಟ್ಟಕ್ಕೆ ತಪಸ್ಸು ಮಾಡ್ತಾನೆ ಅಂತ ಹೇಳ್ತಾರೆ. ಆ ಪೋಸ್ಟ್ ಸಿಗಬೇಕು, ಗುಂಡಾಗಳಿರ್ತಾರಲ್ಲ ಕ್ಯಾಪ್ಟನ್ ಸತ್ರ ಇವನಾಗ್ಬೇಕು, ಮತ್ತೆ ನೆಕ್ಸ್ಟ್ ಗುಂಡ ಇವನೇ. ಆ ಥರ ಮುಂದಿನ ಕವಿ ಮಾರಿ ಚೆನ್ನಾಗಿ ತಪಸ್ ಮಾಡ್ತಿದ್ದಾನಂತ. ಅಂದರೆ ಒಳ್ಳೊಳ್ಳೆ ಕೆಲಸಕ್ಕೆ ತಪಸ್ ಮಾಡೋರು ಇದ್ದಾರೆ. ಕೃತ್ಯವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋದಿ ಜಲಧಿಯೊಳು 10 ಕಲ್ಪದಿ ತಪವಗೈದು ಆದಿತ್ಯರೊಳ ಉತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಮಹಾದೇವ. ಇಂಥ ತಪಸ್ನವರಿದ್ದಾರೆ, ದೇವ ಪದವಿಗೋಸ್ಕರ ತಪಸ್ ಮಾಡಿದವರು ಅವರು. ಇವರು ನೋಡಿದರೆ ರಾಕ್ಷಸ ಪದವಿ ತಪಸ್ ಮಾಡ್ತಿದ್ದಾನಂತೆ. ತಕ್ಷಣ ಇವರು ಏನ್ ಮಾಡ್ತಾರೆ, ಆಚಾರ್ಯ ಮಾತ್ರ ಫೈನಲ್ಲೇನೆ, ಸ್ವಲ್ಪ ಮಾತಾಡಿಸ್ಬೇಕು ಅಂತ ಅವನತ್ರ ಹೋದ್ರಂತೆ, ಮಾತಾಡಿಸಿದ್ರಂತೆ. ತಕ್ಷಣ ಗೊತ್ತಾಯ್ತು, ತಪಸ್ವಿವತ್ಸಿತಂ ದಾಂಭಂ ದೃಷ್ಟ ಮಾರೀಚಮ ಅಭ್ಯಧಾತ್ ಅಂತ ಹೇಳ್ತಾರೆ. ಅವನ ಮಾತುಕತೆಯೇ ಗೊತ್ತಾಯ್ತು, ಮಾತು ಕುಲ ಹೇಳಿತು ಅಂತ ಒಂದು ಮಾತಿದೆ, ಮಾತು ಕುಲ ಹೇಳಿತು ಅಂದ ಮಾತು ಕೇಳಿದ ತಕ್ಷಣ ಅವನು ರಾಕ್ಷಸ ಅಂತ ಗೊತ್ತಾಗಿಬಿಡುತ್ತೆ, ಮಾತಿನಲ್ಲಿ ಗೊತ್ತಾಯಿತು. ಆದ್ದರಿಂದ ತಪಸ್ಸಿನಲ್ಲೂ ಕೂಡ ಸಾತ್ವಿಕ ರಾಜಸ ತಾಮಸ ಅಂತಿದೆ. ಮಾತಿನಿಂದ ಅವ್ರ ಯೋಗ್ಯತೆ ನಮಗೆ ಗೊತ್ತಾಗುತ್ತೆ, ತಪಸ್ಸಿನಿಂದ ಯೋಗ್ಯತೆ ಗೊತ್ತಾಗುತ್ತೆ. ಅದಕ್ಕೆ ವಾಂಗ್ಮಯ ತಪಸ್ಸು ಕೂಡ ಇಂಥದ್ದೇನೆ ನೆಟ್ಟದನ್ನು ಹೇಳ್ತಿರ್ತಾರೆ. ಒಬ್ಬ ಯಾರೋ ಕುರುಡು ತಪಸ್ಸು ಕೂತಿದ್ದಂತೆ, ಪಾಪ ಕುರುಡು ತಪಸ್ಸು ಮಾಡ್ತಾ ಕುರುಡ ತಪಸ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಬಂದ, ಇನ್ನೊಬ್ರು ಬಂದ, ಮತ್ತೊಬ್ಬನು ಬಂದ, ಆಮೇಲೆ ಒಬ್ಬನು ಬಂದ. ಅವರೆಲ್ಲ ಯಾರು ಅಂದರೆ ರಾಜ, ಮಂತ್ರಿ, ಅವನ ಪರಿವಾರ 3 ಬಂದರು. ಪಾಪ ಅವ್ರು 3 ದಾರಿ ತಪ್ಪಿಸ್ಕೊಂಡವ್ರು, ಒಬ್ರಿಗೊಬ್ರು ದಾರಿ ತಪ್ಪಿಸ್ಕೊಂಡವ್ರು. ಅವರು ಬಂದರು, ಕೇಳಿದರು, ಉತ್ತರ ಕೊಟ್ಟುಬಿಟ್ಟ. ಆಮೇಲೆ ಕೊನೆಗೆ ರಾಜ ಬಂದ. ರಾಜ ಬಂದು, ಸ್ವಾಮಿ ಇಲ್ಲಿ ನನ್ನ ಮಂತ್ರಿ ಬಂದಿದ್ದ, ನಮ್ಮ ಪರಿವಾರ ತಪ್ಪು ಬಿಟ್ಟಿದೆ, ಬಂದಿದ್ದು ನೋಡಿದಿರಾ ಅಂತ ಅವನು ಕೇಳಿದ. ಆಗ ತಪ ಕುರುಡವನು ಪಾಪ ಹೇಳ್ತಾರೆ, ಆಗ ರಾಜ ಅಂತ ಮಾತಾಡಿಸ್ತಾರೆ. ಅವರಿಗೆ ಆಶ್ಚರ್ಯವಾಯಿತು, ರಾಜ ಅಂತ ಹೇಗೆ ಗೊತ್ತಾಯಿತು, ಮೊದಲು ನಿನ್ನ ಪರಿವಾರದವ್ರು ಬಂದರು, ಆಮೇಲೆ ಮಂತ್ರಿ ಬಂದ, ಆಮೇಲೆ ನೀನು ಬಂದಿ ಅಂತ ಹೇಳಿದ್ದೀನಿ. ಅದು ಹೇಗೆ ಗೊತ್ತಾಯ್ತು, ಕುರುಡ ಇಲ್ಲ ನಿಮ್ಮ ಕಣ್ಣ ಇಲ್ಲ, ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ, ಮೊದಲೊಂದು ಬಂದ, ಏನಯ್ಯ ಅಂತ ಮಾತಾಡಿಸಿ ಶುರು ಮಾಡಿಬಿಟ್ಟೆ, ಏನಯ್ಯ ಇಲ್ಲಿ ಯಾರೋ ನಮ್ಮ ಇವ್ರು ಬಂದ್ರೆ ನೋಡಿದ್ರ ಅಂತ ಕೇಳಿದ್ ಏನಯ್ಯ ಅಂತ ಮಾತಾಡಿಸಿದ್ರಂತೆ. ಅವನು ಕ್ಯಾರಿ ಬರೆಯದಂತ ಗೊತ್ತಾಯ್ತು. ಇನ್ನೊಬ್ಬನು ಸ್ವಲ್ಪ ಇದು ಮಾಡಿ ಏನ್ರಿ ಅಂತ ಮಾತಾಡಿಸ್ದೆ. ಇನ್ನೊಬ್ಬನು ಏನ್ರಿ, ಅವನು ಮಂತ್ರಿ, ಅವನು ಪಾಪ, ಏನಯ್ಯ ಅಂದವನು ಪರಿಚಾರಕ, ಸ್ವಾಮಿ ಅಂತ ಮಾತಾಡ್ತಿದ್ನಲ್ಲ ಅವನು ರಾಜ. ಅವನ ಮಾತು ಅವನು ಕೂಡ ಹೇಳುತ್ತೆ ಅಂತ ಹೇಳ್ತಾರೆ. ಅವನ ಮಾತು ಯಾರನ್ನು ಕುರಿಸಿ ಮಾತಾಡಿಸ್ತಾನೆ, ಅವ್ರ ಮರ್ಯಾದೆ ಇರಲಿ, ಮಾತಾಡೋ ಮರ್ಯಾದೆ ಏನಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ ಒಳ್ಳೆ ರೀತಿ ಮಾತಾಡೋದೆಂಬುದು ದೊಡ್ಡ ತಪಸ್ಸು. ಇಲ್ಲಿ ಮಾರೀಚನ ತಪಸ್ಸು ಮಾಡ್ತಾ ಕೂತ ಹುಚ್ಚೋಬಟ್ಟೆ ಮಾತಾಡಿದ್ನಲ್ಲ, ಅವ್ರಿಗೆ ಅರ್ಥ ಆಯಿತು, ಇನ್ನು ಕರೆಂಟ್ ಮಾಯೆ ಮಾರೀಚನೆ ಆಗೋನೇ, ಇವನು ಕ್ಯಾಲಿಬರ್ ಹೀಗೆ ಇದೆ ಅಂತ ಹೇಳ್ಬಿಡ್ತಾರೆ. ಮಾತಿನ ಸಭ್ಯತೆ ಸಾಮಾನ್ಯವಾದದ್ದಲ್ಲ, ನೀವು ಒಪ್ಪೋದಿಲ್ಲ, ಎಲ್ಲರೂ ಎಲ್ಲ ವಿಚಾರ ಒಪ್ಪಬೇಕಾದ ಕಾರಣ ಇಲ್ಲ, ಅವ್ರ ಸ್ವರೂಪನೇ ಬೇರೆ. ಅದು ಒಪ್ಪೋದಿಲ್ಲ ಅಂಬೋದನ್ನ ಒಳ್ಳೆ ರೀತಿ ಹೇಳೋಕ್ಕೂ ಬರುತ್ತೆ ಈ ಮಧ್ಯೆ. ಅದು ಕೂಗೆ ಕಿರಿಸಿ ಹೇಳಬೇಕಾಗಿಲ್ಲ, ಅದು ಒದರಾಡಿ ಹೇಳಬೇಕಾಗಿಲ್ಲ. ಇನ್ನು ಇದನ್ನ ಎಷ್ಟೆಲ್ಲ ಹೇಳಿದ್ರಿ, ನನ್ನ ಮನಸ್ಸಿಗೆ ಯಾಕೆ ಹಿಡಿಸ್ತಾ ಇಲ್ಲ, ಆಯ್ತು ಇನ್ನೊಮ್ಮೆ ಯೋಚನೆ ಮಾಡ್ತೆ, ಮುಗಿದು ಹೋಯ್ತಲ್ಲ, ಏನು ಯೋಚನೆ ಇಲ್ಲ. ಅವನು ಹಾಗೆ ಹೇಳಿದ್ರು, ಇವನೇನು ಮಾಡ್ತಾನೆ ಈ ಮಧ್ಯೆ, ಇಷ್ಟೆಲ್ಲ ಹೇಳಿದ್ರೆ ಅರ್ಥ ಆಗಲಿಲ್ಲ, ಬೈಬೇಕಾದ ಕಾರಣ ಇಲ್ಲ. ಆಯಿತು ನಾನು ಹೇಳಿದೆ, ನಿನಗೆ ಅರ್ಥ ಆಗಿದೆ, ನಾನೇನು ಮಾಡೋಕ್ಕಾಗುತ್ತೆ, ಪರವಾಗಿಲ್ಲ, ಇಬ್ಬರು ಕಾಮಾಗಿದ್ದಾರೆ, ನಾನು ಒಪ್ಪಲಿಲ್ಲ ಕಾಮಾಗಿದ್ದಾನೆ, ಹೇಳಿದ ಒಪ್ಪಲಿಲ್ಲ ಡೋಂಟ್ ವರಿ. ಯಾಕೆಂದರೆ ವಿಷಯ ಅನ್ನೋದು ಇಷ್ಟು ಏಕದಮ್ಮ ಯಾರಿಗೂ ಅರ್ಥ ಆಗಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಗಲಾಟೆ ಮಾಡಿಕೊಳ್ಳೋ ಕಾರಣ ಕೂಡ ಇಲ್ಲ. ಈ ಒದರಾಟ ಚೀರಾಟಗಳೆಲ್ಲ ಎಂದೂ ಕೂಡ ಸಾತ್ವಿಕರ ಲಕ್ಷಣ ಅಲ್ಲ. ಆದ್ದರಿಂದ ಈ ತಪರಸ್ಯ ಉತ್ಸಾಹಾರಾರ್ಥಂ ಇತ್ಯಾದಿ ಮಾಡೋದೆಲ್ಲ ತಾಮಸ ತಪಸ್ಸು ಅಂತ ಹೇಳಿ, ತಪಸ್ಸುಗಳು ಮೂರು ವಿಧ, ಮಾತಿನಿಂದನೂ ಆಗಿರಬಹುದು, ಕೃತಿಯಿಂದನೂ ಆಗಿರಬಹುದು. ಇವತ್ತು ವ್ಯಾಪಾರಿ ಟೆಕ್ನಿಕ್ ಅದು ಒಂದು. ಈ ಸೇಲ್ಸ್ ಮ್ಯಾನ್ ಕಳಿಸ್ಕೊಡ್ತಾರಲ್ಲ, ಅದು ಹೇಗೆ ಕಳಿಸ್ತಾರೆ ಅಂತ ಕೇಳಿದ್ರೆ ಮೊದಲು ಎಜುಕೇಟ್ ಮಾಡ್ತಾವ್ರನ್ನೆಲ್ಲ ಕೂಡ, ಮನೆ ಮನೆಗೆ ಕಳಿಸೋದು ಬೇರೆ, ಕಂಪ್ನಿ ಕಳಿಸೋದು ಬೇರೆ, ಸರಿಯಾಗಿ ಮಾತಾಡ್ಕೊಂಡು ಬರಬೇಕು, ವ್ಯಾಪಾರವನ್ನು ಬೆಳೆಸಬೇಕು. ಅವನು ಹೋಗ್ಬಿಟ್ಟು ತಗೋತೀರೇನ್ರಿ ತಗೊಳ್ಳಯ್ಯ ಅಂತ ಕೇಳಿದ್ರೆ ನಾಳೆ ಗೆಟ ಔಟ್ ತಂದು ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಏನು ನಡೆಸಿದ ರೀತಿ ಏನು ಹಾಗೇನು ಹೀಗೇನು ಸ್ವಲ್ಪ ಕಾಯಿ ಅಂದ್ರೆ ಓಕೆ ಸರ್ ಅಂತ ಹೇಳಿದೆ ನಡಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ ಸರ್ ಪರವಾಗಿಲ್ಲ ಅಂತ ಹೇಳ್ತಾನೆ. ನಾನು ಬಂದಿರೋದೆ ಅದಕ್ಕೆ ಸರ್ ಅಂತ ಮಾತು ಕೇಳಿದ ತಕ್ಷಣ ಅವರು ವ್ಯಾಪಾರ ಇಲ್ಲದೆ ಕಳಿಸ್ಬಾರ್ದು ಆ ರೀತಿ ಆಗಿಬಿಡುತ್ತೆ. ಅವ್ರು ಅರ್ಧ ಗಂಟೆ ಕೂಡಿಸ್ಕೊಂಡ್ಮೇಲೆ ಯಾರು ತಗೋಬೇಕು ಆ ರೀತಿ ಮಾತಾಡಿಬಿಡ್ತಾರೆ. ಸೀರೆ ಅಂಗಡಿ ಹೋಗಿರ್ತಾರಲ್ಲ, 20 ಸೀರೆ ಹಾಕಿಬಿಟ್ರೆ ನಿಮಗೆ ಭಾರಿ ಚೆನ್ನಾಗಿ ಕಾಣುತ್ತೆ ಹೇಳಿ ತಗೊಳ್ಳೇಬೇಕಾಗುತ್ತೆ, ದಾರಿ ಇರೋದೇ ಇಲ್ಲ. ಬೈದು ಬೈದು ಹೇಳಿಬಿಟ್ರೆ ವ್ಯಾಪಾರ ಮಾಡೋದೇ ಇಲ್ಲ. ವ್ಯಾಪಾರಿ ಟೆಕ್ನಿಕ್ ಅದು ಒಂದು. ಅಂದರೆ ಇವತ್ತು ಒಳ್ಳೆ ಮಾತಾಡಿದರೆ ಜೀವನದಲ್ಲೇ ವ್ಯಾಪಾರ ಆಗ್ತದೆ ಅಂದಮೇಲೆ ಇನ್ನು ನಾವು ಜ್ಞಾನಿಗಳ ಹತ್ರ ವ್ಯವಹಾರ ಮಾಡಿದರೆ ಜ್ಞಾನದ ಹಾದಿ ಸಿಕ್ಕೇ ಸಿಗುತ್ತೆ, ಯಾಕೆ ಯೋಚನೆ ಮಾಡ್ತೀರಿ? ಅದನ್ನೇನಾದ್ರೂ ಮೋಸ ಮಾಡಿದರೆ ಮಾತ್ರ ಯಾವ ಕೆಲಸಕ್ಕೂ ಬರೋದಿಲ್ಲ. ಕೆಲವು ಟೋಪಿ ಹಾಕಿ ಕೊಡಿಗಂತಾರೆ, ಆಮೇಲೆ ಟೋಪಿ ಹಾಕಿಬಿಟ್ಟು ಹೋಗಿಬಿಟ್ಟನಲ್ಲ, ಏನೋ ಒಳ್ಳೊಳ್ಳೆ ಮಾತಾಡಿ ಕೊಟ್ಟ, ಅದನ್ನು ನೀರಿಗೆ ಹಾಕಿದ ತಕ್ಷಣ ಬಣ್ಣ ಒಂಚೂರು ಕೂಡ ಇಲ್ಲ, ಗಟ್ಟಿ ಬಣ್ಣ. ಹೋಗೋದು ಗ್ಯಾರಂಟಿ ಅಂತ ಅರ್ಥ. ಗಟ್ಟಿ ಬಣ್ಣ ಅಂದರೆ ಉಳಿಯೋ ಗ್ಯಾರಂಟಿ ಅಲ್ಲ, ನೀರು ಹಾಕಿದ ತಕ್ಷಣ ಗ್ಯಾರಂಟಿ ಹೋಗುತ್ತೆ ಅಂತ ಕೊಟ್ಟಾಗ ಆಯ್ತಷ್ಟೆ. ಅದು ಮಾತು ಕೇಳಿ ತೊಗೊಂಡ್ಬಿಟ್ಟಿರ್ತಾರೆ, ಆಮೇಲೆ ಪೂರ್ತಿ ಹೋಯ್ತು ಆ ಕಡೆ. ಅವಾಗ ಅನ್ಕೋತಾರೆ ಮೋಸ ಮಾಡಿಬಿಟ್ಟ ನೋಡಿದ್ರೆ ಅಂತ ಹೇಳ್ತಾರೆ. ಅಂದರೆ ಮೋಸ ಮಾಡಿ ಒಳ್ಳೆ ಮಾತಾಡಿದ, ಸುಳ್ಳಿಗೋಸ್ಕರ ಮಾಡಿದ, ಅವನು ಕರೆಕ್ಟಾಗಿ ಮಾತಾಡಿದ, ಕೊಟ್ಟ, ಆಮೇಲೆ ನೋಡಿ ಕರೆಕ್ಟಾಗೇ ಇತ್ತು, ಅದು ಭಾರಿ ಒಳ್ಳೆಯದದು ಒಂದು. ಅಂದರೆ ಒಂದು ಇದು ದಾಂಭಿಕತನ ಆಯಿತು, ಅದು ಸತ್ಯ ಆಯಿತು. ಇದೆಲ್ಲ ತಪಸ್ಸಿನ ವೆರೈಟಿಗಳು ಉಂಟು ಅಂತ ಹೇಳಿ ತಿಳಿಸಿದ ಮೇಲೆ ಅರ್ಜುನ ಕೊನೆಯದು ಯಜ್ಞ ತಪಸ್ತಥಾ ದಾನಂ ತೇಷಾಂ ಭೇದ ಮಿಮಂ ಶೃಣು. ದಾನ ಮೂರು ವಿಧ ಅಂತ ಭಗವಂತ ಹೇಳ್ತಾರೆ. ದಾನವು ಮೂರು ವಿಧ. ದಾನವೇ ಕೊಡೋದಿಲ್ಲ, ಹಾಳಾಗೋಲಿ ಭಾರಿ ದುಷ್ಟ ಮೂದೋಯ್ತಲಿಗೆ. ಆದರೆ ದಾನ ಮಾಡ್ತಾನೆ, ದಾನ ಮಾಡದ ದುಷ್ಟ ಇರಬಹುದು, ದಾನ ಮಾಡಿದ ದುಷ್ಟನಿರಬಹುದು ಅಂತ ಹೇಳ್ತಾರೆ. ಸಾತ್ವಿಕ ದಾನ ಹೇಗಿರುತ್ತೆ ಗೊತ್ತಾ? ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಾತ್ವಿಕ ದಾನ ಯಾವುದು ಅಂದರೆ ದಾತವ್ಯಮಿತಿ ಯದ್ದಾನಂ. ದಾತವ್ಯಂ ದಾತಂ ಯೋಗ್ಯಂ ಅಂದರೆ ಯಾವುದನ್ನು ಕೊಡಬೇಕೋ ಅದನ್ನೇ ಕೊಡ್ತಾರೆ. ಅದು ಮೊದಲನೇದು, ಯಾವುದನ್ನು ಕೊಡಬೇಕೋ ಅದನ್ನೇ ಕೊಡ್ತಾನೆ. ಕೊತ್ತಿಗೆ ಕೊಡಬೇಕು ನನ್ನ ಕರ್ತವ್ಯ ಅಂತ ಕೊಡ್ತಾನೆ. ಎರಡನೇದು ದಾತವ್ಯಂ ಶಬ್ದಕ್ಕೆ ಎರಡು ಅರ್ಥ. ದಾತವ್ಯಂ ದೀಯತೆ, ದಾತವ್ಯಂ ಮಿತಿ ದೀಯತೆ ಕೊಡಬೇಕು. ಮುಗಿಸಿದ್ರೆ ಹೇಳುತ್ತೆ, ಸಯ ಶ್ರದ್ಧಯಾ ದೇಯಂ ಶ್ರಿಯಾ ದೇಯಂ ಭಿಯಾ ದೇಯಂ ಸಂವಿಧಾ ದೇಯಂ ಅಂತ ಉಪಶತರು ಹೇಳ್ತಾರೆ. ಕೊಡಲೇಬೇಕಾದ ನಮ್ಮ ಕರ್ತವ್ಯ, ಅದನ್ನು ತಿಳ್ಕೊಂಡ್ಬಿಟ್ಟು ಕೊಟ್ಟರೆ ಅದು ಸಾತ್ವಿಕ ದಾನ. ಮತ್ತೆ ಕೊಡಬೇಕಾದ ವಸ್ತುವನ್ನೇ ಕೊಟ್ಟರೆ ಅದು ಸಾತ್ವಿಕ ದಾನ. ಕಳ್ತನಕ್ಕೆ ಹೋಗ್ತಾರೆ ಸ್ಕ್ರೂ ಡ್ರೈವರ್ ಕೊಡಿ ಅಂತ ಕೇಳಿದರೆ ಅದನ್ನು ಕೊಡಬಾರ್ದು, ಯಾಕೆ ದಾತವ್ಯ ಅಲ್ಲ. ಸುಮ್ಮನೆ ಸ್ಕ್ರೂ ಡ್ರೈವರ್ ಕೇಳಿ ಕಳ್ತನಕ್ಕೆ ಹೋಗ್ತಾ ಇದ್ದಾನೆ, ಸ್ಕ್ರೂ ಡ್ರೈವರ್ ಕೇಳಿದ ಗತಿ ಏನಾಗಬೇಕು? ಅದಕ್ಕೆ ಅವನು ಕೇಳಬಾರ್ದು, ಇವನು ಕೊಡಲೂಬಾರ್ದು. ದಾತವ್ಯಂ ಅದು ನಿನ್ನ ಹೇಳಲಿಲ್ಲ, ನನ್ನ ಹೊಟ್ಟೆಗೆ ಅನ್ನ ಕೊಡಿ ಅದು ಬೇರೆ, ನಾನು ಸ್ಟೂಡೆಂಟು ಫೀಸ್ ಕಟ್ಟಲಿಕ್ಕೆ ದುಡ್ಡು ಕೊಡಿ, ಎಷ್ಟು ಡಿಫ್ರೆನ್ಸ್ ಬಂತೀಗ? ಅವನು ಕೊಡ ನಾಳೆ ಕೊಡ ನಾಳೆ ಬಂತು, ಕೊಡದೆ ಹೋದರೆ ಅವನು ಪರೀಕ್ಷೆ ಒಂದು ವರ್ಷ ಜೀವನ ಹಾಳು. ಪಾಪ, ಒಳ್ಳೆ ಕೋರ್ಸ್ ಓದ್ತಿದ್ದಾನೆ ಬಡವ, ಆ ಕೊಟ್ಟುಬಿಟ್ರೆ ಭಾರಿ ಪುಣ್ಯ ಬರುತ್ತೆ. ದಾತವ್ಯಂ ಕೊಡಬೇಕು ಅಂತಾನೆ. ಯದ್ದಾನಂ ದೀಯತೆ, ಯಾವ ದಾನವನ್ನು ಕೊಡ್ತಾನೋ ಅದು ಯಾರಿಗೆ ಕೊಡ್ತಾನೆ? ಅನುಪಕಾರಿಣಿ. ದಾನ ಕೊಡೋದಕ್ಕಿಂತ ಯೋಚನೆ ಮಾಡ್ತಾನೆ ಫಸ್ಟ್ ಅವನು, ಇವನಿಗೆ ಕೊಡ್ತೇನೆ ನಾಳೆ ಇವನು ಹೆಲ್ಪ್ ಆಗುತ್ತೋ ಇಲ್ಲೋ ಯೋಚನೆ ಮಾಡ್ತಾ ಇದ್ದಾನೆ. ಹೆಲ್ಪ್ ಆಗೋದಾದ್ರೆ ಕೊಡೋದು, ಇಲ್ಲ ಹೋದ್ರೆ ಇವ್ನು ಯಾಕೆ ಕೊಡಬೇಕು, ಈ ಮಧ್ಯೆ ವೇಸ್ಟು. ಅದಕ್ಕೆ ಹೇಳ್ತಾರೆ ದಾನ ಕೊಡಬೇಕು ಅಂದ ಮೇಲೆ ತೀರ ಹೊಸ ವ್ಯಕ್ತಿ ಆದರೆ ಯಾರು ಹೇಳಿದ್ರು ಭಾರಿ ಒಳ್ಳೆಯವನು ಕೊಟ್ಟು ಬಿಡ್ತಾನೆ. ನಾಳೆ ಅವನು ಸಿಗೋ ಗ್ಯಾರಂಟಿ ಕೂಡ ಇಲ್ಲ, ಹಿಂದೆ ಉಪಕಾರ ಮಾಡಿಲ್ಲ ಮುಂದೆ ಮಾಡ್ತಾನೆ ಗ್ಯಾರಂಟಿ ಇಲ್ಲ, ಅವನಿಗೆ ಕೂಡ ಕೊಡ್ತಾನೆ. ಯಾತಕ್ಕೆ ಅಂದರೆ ದಾನ ಕೊಡಬೇಕಾಗಿತ್ತು, ಒಳ್ಳೆ ವ್ಯಕ್ತಿ ಸಿಕ್ಕ ಕೊಟ್ಟು ಬಿಡ್ತಾನಷ್ಟೇ. ಇದು ಸಾತ್ವಿಕ ದಾನ. ಇದು ಇವನಿಗೆ ಕೊಟ್ಟರೆ ನಾಳೆ ಏನಾಗುತ್ತೆ ನನಗೆ ಅಂತ ಯೋಚನೆ ಮಾಡಿಬಿಟ್ಟು ಮುಂದೆ ಬೆನಿಫಿಟ್ ಇರೋದು ಕಂಡ್ರೆ ಜಾಸ್ತಿ ಕೊಡೋದು, ಇಲ್ಲದೆ ಹೋದರೆ ಸಾಮಾನ್ಯ ಕೊಡೋದು, ಅದೆಲ್ಲ ದಾನದ ಲಕ್ಷಣ ಅಲ್ಲ. ದಾನ ಕೊಡಬೇಕು ಅಂದರೆ ಕೊಡಬೇಕು, ಒಳ್ಳೆಯವನು ಒಳ್ಳೆಯವನಷ್ಟೇ. ಅವನು ನಮಗೆ ಇವತ್ತು ನಾಳೆ ಸಿಗ್ತಾನೋ ಬಿಡ್ತಾನೋ ಲೆಕ್ಕ ಇಲ್ಲ, ನಮ್ಮ ಕೆಲಸ ಅಂತ ಕೊಟ್ಟು ಬಿಡಬೇಕಷ್ಟೇ. ಅನಂತರದ ಕಥೆಯಲ್ಲಿ ಬರುತ್ತೆ ನೋಡಿ, ಮರದ ಮಗನೇ ಕೊಡ್ತಿದ್ರಂತೆ ಇಬ್ಬರು ಕೂಡ, ಅಕ್ಕ ತಂಗಿಗೆ ತಂಗಿ ಅಕ್ಕಗೆ, ಬೇರೆಯವರು ಯಾರಿಗೂ ಕೊಡಾಗಿಲ್ಲೇ ಇಲ್ಲ, ತಮ್ಮನೇ ಎಕ್ಸ್ಚೇಂಜ್ ಆಗ್ತಿರ್ಬೇಕಷ್ಟೇ, ಇದು ದಾನ ಅಂತ ಕರೆಯೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಆ ಇಬ್ಬರು ಅವರು ಸರೋವರವಾಗಿ ಹುಟ್ಟಿದ್ರಂತೆ ಇಬ್ಬರು ಕೂಡ, ಎರಡು ಸರೋವರಗಳು, ಯಾರು ಕುಡಿತಾ ಇದ್ದಿಲ್ಲ ನೀರನ್ನು, ಯಾರೂ ಬಳಸ್ತಾ ಇಲ್ಲ ಇದ್ರ ನೀರು, ಅದಕ್ಕೆ ಅದ್ರ ನೀರಕ್ಕೆ ಅಷ್ಟೇ ಹೊರತು ಟೋಟಲಿ ಯೂಸ್ಲೆಸ್ ಅದು ಒಂದು. ಆ ದಾನ ಧರ್ಮ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಕರ್ತವ್ಯ ಬುದ್ಧಿಯಿಂದ, ಬಂಧುಗಳಿಗೆ ಗೊತ್ತಿದ್ದರೆ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಮಾಡಬಾರ್ದು ಅಂತಲ್ಲ, ಉದ್ದೇಶ ಮಾತ್ರ ಆಗಿರಬಾರ್ದು. ಯಾವುದೇ ಕಾರಣ ಪರಿಚಿತರೇ ಸಿಕ್ಕ ಏನು ತಪ್ಪಲ್ಲ, ಉಪಕಾರ ಮಾಡಿದವನೇ ಸಿಕ್ಕ ಕೊಡಬಾರ್ದು ಅಂತಲ್ಲ, ಇಂಟೆನ್ಷನ್ ಆಗಿರಬಾರ್ದು. ಉಪಕಾರ ಮಾಡಿದ್ದಾನೆ ಅದಕ್ಕೆ ಕೊಡ್ತೀನಿ ಅಂತ ಕೊಡಬಾರ್ದು, ಮುಂದೆ ಉಪಕಾರ ಮಾಡ್ತಾನೆ ಅದಕ್ಕೆ ಕೊಡ್ತೀನಿ ಅಂತಲೂ ಕೊಡಬಾರ್ದು. ಇವತ್ತು ಲಂಚ ಕೊಡೋದೆಲ್ಲ ಆ ಟೈಪೇನೆ, ಲಂಚ ಕೊಡಬೇಕಾದ್ರೆ ರೇಟ್ ಫಿಕ್ಸ್ ಮಾಡೋದೆಲ್ಲ ಯಾವ ಟೈಪು ಏನು ಎಷ್ಟು ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ, ಅದೆಲ್ಲ ತಾಮಸ ಆಗಿಬಿಡುತ್ತೆ. ಸಾತ್ವಿಕ ದಾನ ಅಂದರೆ ದೀಯತೆ ಅನುಪಕಾರಿಣೆ. ಮತ್ತೆ ಎಲ್ಲಿ ಕೊಡ್ತಾನೆ? ದೇಶೇ ಕಾಲೇ ಚ ಪಾತ್ರೇ ಚ, ಒಳ್ಳೆ ಸ್ಥಳ ಪುಣ್ಯ ದೇಶೇ ಗೋದಾವರಿ ಆ ದಕ್ಷಿಣ ತೀರೆ ಹೇಳಿದ ಕೊಡ್ತಾ ಹೋಗ್ತಾರೆ. ಕಾಲೇ ಒಳ್ಳೆ ಕಾಲದಲ್ಲಿ ಕೊಡ್ತಾನೆ. ಎಕ್ಸಾಮ್ ಫೀಸ್ ಕೇಳಕ್ ಬಂದಿದ್ದಾನೆ, ಪರೀಕ್ಷೆ ಆದ್ಮೇಲೆ ಬಾ ನೋಡೋಣ ಅಂತ ಕೇಳಿದ್ರೆ ಏನರ್ಥ? ಅದಕ್ಕೆ ಕಾಲ ಅಲ್ಲ, ಅದು ಮುಗ್ದೋಯ್ತದೆ. ಊಟದೊತ್ತಿ ಬಂದರೆ ಇದ್ದಕ್ಕಿದ್ದಾಗ ಉಪಚಾರ ಮಾಡ್ಬೇಕಲ್ಲ, ಬಡಿಸಿಬಿಟ್ಟ, ಸೀದ ಮೊಸರು ತಂದುಬಿಟ್ಟ, ಮಜ್ಜಿಗೆ ತಂದುಬಿಟ್ಟ, ಸಿಟ್ಟು ಬಂದ್ಬಿಡುತ್ತೆ. ಕಾಲ ಅಲ್ಲ ಅದು, ಮಜ್ಜಿಗೆ ಹಾಕ ಕಾಲ ಅಲ್ಲ ಅದು. ಆ ಮಜ್ಜಿಗೆ ಹಾಕಾದ್ರೆ ಮಜ್ಜಿಗೆ ಹಾಕಬೇಕು, ಬೇರೆ ಕಾಲದಲ್ಲಿ ಬೇರೆ ಹಾಕಬೇಕು. ಆ ಕಾಲದಲ್ಲಿ ಕಾಲ ಕೊಡಬೇಕಾದ್ರೆ ಬೇಸಿಗೆ ಒಳ್ಳೆ ಬಂಗ ಭಯಂಕರ ಬೇ ಸುಡ್ತಾ ಇದೆ, ದೊಡ್ಡ ಚಾಲ್ ತಂದು ಹಾಕಿಬಿಡೋದು ಮೈ ಮೇಲೆ, ಉಪಯೋಗ ಇಲ್ಲದು. ಅದಕ್ಕೆ ನಮ್ಮ ಮಾಸ ಮಾತ್ರ ಹೇಗಿರುತ್ತೆ ಅಂತ ಕೇಳಿದ್ರೆ, ಯಾವ್ಯಾವ ಮಾಸದಲ್ಲಿ ಏನೇನು ದಾನ ಮಾಡಬೇಕು ಅಂತ ಹೇಳಿರ್ತಾರೆ, ಆಯಾ ಮಾಸಕ್ಕೆ ಅದೇ ಸೂಟೆಡ್ ಮೋಕ್ಷ ಸೂಟೆಡ್ ಅಂದ್ರೆ ಅದೇನೆ. ಆ ರೀತಿ ಕೊಡತಕ್ಕಂಥ ದಾನವನ್ನ ದೇಶೆ ಕಾಲೆ ತಥಾ ಪಾತ್ರೆ, ಪಾತ್ರನೇ ಕೊಡಬೇಕು, ಸತ್ಪಾತ್ರನೇ ಕೊಡಬೇಕು. ಪಾತ್ರ ಅಂದ್ರೆ ಅರ್ಹ ಅಂದ್ರೆ ಡಿಸರ್ವಿಂಗ್ ಅಂತ ಅರ್ಥ. ಎಕ್ಸಾಮ್ ಫೀಸ್ ಕೇಳಕ್ ಬಂದ, ಏನ್ ಮಾರ್ಕ್ಸ್ ಎಷ್ಟು ಬಂದಿದೆ ಹೋದ ವರ್ಷ ಅಂತ ಕೇಳಿದ, ಫಸ್ಟ್ ರ್ಯಾಂಕ್ ಸರ್ ಅಂತ. ಮೊದಲು ತಗೊಂಡೋಗಿ ಮನೆ ಕೊಟ್ಬಿಡ್ತ, ಇದು ಥರ್ಡ್ ಅಟೆಂಪ್ಟ್ ಸರ್ ಮತ್ತೆ ಕಟ್ತಿದ್ದೇನೆ ಅಂತ ಕೇಳಿದ್ರೆ, ಪಾಪ ಇಷ್ಟ ಇನ್ನೊಂದ್ಸಲ ದುಡ್ಡು ಎಷ್ಟು ಮಾಡೋದು ಬಂದು ಅದನ್ನ ಊಟ ಮಾಡಿ ಸಾಕು ಅಂತ ಹೇಳ್ಬೇಕಾಗ್ತದೆ. 25 ಅಟೆಂಪ್ಟಿಗೆ ಮತ್ತೆ ಪರೀಕ್ಷಾ ಫೀಸ್ ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಮೆರಿಟ್ ನೋಡಿ ಹೇಗೆ ಸ್ಕಾಲರ್ಶಿಪ್ ಕೊಡ್ತಾರಲ್ಲ ಆ ಥರ ಮೆರಿಟ್ ಅಂತ ನೋಡಬೇಕು, ಅರ್ಹತೆ ಇರಬೇಕು ಅವನಿಗೆ. ನಾವು ಸಾಮಾನ್ಯ ಏನು ಮಾಡ್ತೇವೆ ಗೊತ್ತೇ, ದಾನ ಕೊಟ್ಟರೆ ಭಾರಿ ಬಡವನಿಗೆ ಕೊಡಬೇಕು, ಕರೆಕ್ಟ್. ಅದು ಭಾರಿ ಬಡವ ಅಂತ ಅಯೋಗ್ಯನಿಗೆ ಕೊಟ್ಟರೆ ಪ್ರಯೋಜನ ಇಲ್ಲ. ಈ ಮಧ್ಯೆ ಭಾರಿ ಬಡ ಅಯೋಗ್ಯನ ಕೊಡಬಾರದು, ಯೋಗ್ಯನಿಗೆ ಕೊಡಬೇಕು. ನಾವು ಬ್ಯಾಂಕಲ್ಲಿ ಇಡ್ತೇವಲ್ಲ, ಹೇಗೆ ಇಡ್ತೇವೆ ಗೊತ್ತೇನು? ಭಾರಿ ಬಡ ಬ್ಯಾಂಕು ಪಾಪ ಇಟ್ಬೇಡ ಅಂತ ಇರ್ತೇವೆ ನಾವು. ಭಾರಿ ಬಡ ಬ್ಯಾಂಕ್ ಇದೆ ಪಾಪ ಅಂತ ಇರ್ತೇವೆ, ನಮ್ಮ ದುಡ್ಡು ಹೋಗಿಬಿಡುತ್ತೆ. ಆಮೇಲೆ ಯಾವ ಬ್ಯಾಂಕಲ್ಲಿ ಇಡ್ತಾನೆ, ಎಸ್ಟಾಬ್ಲಿಷ್ಡ್ ಬ್ಯಾಂಕಲ್ಲಿ ಇಡ್ತಾನೆ. ಯಾತಕ್ಕೆ ಅಂದರೆ ನಮ್ಮ ದುಡ್ಡು ಗ್ಯಾರಂಟಿ ಅಂತ ಹೇಳಿಬಿಟ್ಟು ಆ ಥರ. ಆದ್ದರಿಂದ ದಾನ ಧರ್ಮ ಮಾಡಬೇಕಾದ್ರೆ ಬಡವ ಶ್ರೀಮಂತ ಅವೆಲ್ಲ ನೆಕ್ಕಲ್ಲ, ಪಾತ್ರ ಅಂಬುದು ಭಾರಿ ಮುಖ್ಯ. ಅವನು ಅರ್ಹ ವ್ಯಕ್ತಿ ಆದರೆ ದಾನ ಮಾಡಿಬಿಡಿ, ಅನರ್ಹನಾದರೆ ದಾನ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದ. ನಾಳೆ ಅವನು ಮಾಡೋ ತಪ್ಪು ನಮಗೆ ಬರಬಾರದು. ಈ ಮಧ್ಯೆ ಏನೋ ಕಳ್ಳ ಹೋಗ್ತಿದ್ದ ಪಾಪ, ಏನೋ ಬಂದ ಕೇಳಿದ ಕೊಟ್ಬಿಟ್ಟ, ಒಂದು 10 ರೂಪಾಯಿ ಕೇಳಿದ ಕೊಟ್ಬಿಟ್ಟ, ಸೀದಾ ಹೋದ, ಯಾರದ ಮನೆಗೆ ಹೋದ, ಬೀಗ ಹೊಡೆದ, ಯಾರೋ ಅಡ್ಡೆ ಕಳ್ತನಕ್ಕೆ ಹೋದ, ಯಾರೋ ಬಂದರು ಕೊಂದು ಬಿಟ್ಟ ಹೋದ. ದಾನ ಕೊಟ್ಟಿದ್ದು ಸ್ಕ್ರೂಡ್ರೈವರ್ ಕೊಟ್ಟನಲ್ಲ ಇವನು, ಇವನು 10 ರೂಪಾಯಿ ಕೊಟ್ಟನಲ್ಲ, ಅವನಿಗೆ ಪಾಪ ಶೇರ್ ಬರ್ತಾ ಹೋಗುತ್ತೀವನಿ. ಅವ್ನು ಮಾಡಿದ ಪಾಪಕ್ಕೆಲ್ಲ ಭಾಗಿಯಾಗ್ತಾ ಹೋಗ್ತಾನೆ. ಆದ್ರೆ ಇನ್ನೊಬ್ಬನ ದೇವಸ್ಥಾನಕ್ಕೆಲ್ಲ ಹೊರಟಿದ್ದ ಪಾಪ, ಅವನಿಗೆ ಕೊಟ್ಟುಬಿಟ್ಟ. ಅವ್ರು ಸೀದಾ ಹೋದ, ಹುಂಡಿಯಲ್ಲಿ ಹಾಕಿದ, ಆ ಹುಂಡಿ ತೆಗೆದ್ರೆ ಯಾವುದಕ್ಕೂ ಉಪಯೋಗಿಸಿದ್ರು, ಅನ್ನದಾನ ಮಾಡಿಬಿಟ್ರು. ಯಾವುದೋ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಟ್ಬಿಟ್ಟು ದೊಡ್ಡ ಜ್ಞಾನ ಬಂದ್ಬಿಡು. ಇವ್ರು ಕೊಟ್ಟಿದ್ದು 10 ರೂಪಾಯಿ ಅಷ್ಟೇ, ಮಲ್ಟಿಪ್ಲೈ ಆಗ್ತಾ ಆಗ್ತಾ ಹೋಗ್ತಾನೆ ಇದೆ. ಕೊನೆಗೆ ಅವನು ಆ ವಿದ್ಯಾರ್ಥಿ ಓದ್ದ, ಇನ್ನೊಬ್ಬನಿಗೆ ಯಾರಿಗೋ ಕೊಟ್ಟವನು, ಮತ್ತೆ ಇನ್ನೊಬ್ಬನಿಗೆ ಯಾರಿಗೋ ಕೊಟ್ಟ, ಬೆಳೆದು 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 ಎಷ್ಟೋ ವರ್ಷ ಆಗೋಯ್ತು. ಆಮೇಲೆ ಆ ರೀತಿ ಆಯಿತು ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯ ಚಿಕ್ಕ ಮಗು ಹುಟ್ಟಿದ್ದಾರೆ, ಆಗಿನ್ನು ಕೂಡ ಅವರ ತಂದೆ ಭಾರಿ ಬಡವರು. ಆ ಸಭೆಗೆ ಒಬ್ಬ ಶ್ರೀಮಂತ ಬ್ರಾಹ್ಮಣ ನೋಡಿದ, ಅದನ್ನು ಪೂರ್ವಾಲಯ ಅಂತ ಬ್ರಾಹ್ಮಣ, ಉಡುಪಿ ಹತ್ತಿರ ಇದ್ದವರು ಅವರು. ಮಧ್ಯೆಯವರು ಭಾರಿ ಬಡವರು ಅಂತ ಗೊತ್ತಿತ್ತು ಅವರಿಗೆ. ಆಚಾರ್ಯರು ಭಾರಿ ಭಾರಿ ವಿಶಿಷ್ಟ ವ್ಯಕ್ತಿತ್ವದ ಮಗು ಅವರು, ದ್ವಾತ್ರಿಂಶ ಲಕ್ಷಣ ಇದ್ದು ಸಂಪೂರ್ಣ ಲಕ್ಷಣ ಚಣಂ. ಅವರು ಯೋಚನೆ ಮಾಡಿದರು, ಎಂಥ ಮಗು ಹುಟ್ಟಿದೆ ಭಟ್ಟರಿಗೆ ಪಾಪ. ಆದರೆ ಅವರಿಗೇನು ಹಾಲಿನ ವ್ಯವಸ್ಥೆ ಮಾಡೋದಕ್ಕೂ ಗತಿ ಇಲ್ಲ, ತುಂಬ ಬಡವರಿದ್ದಾರೆ ಅಂತ ಯೋಚನೆ ಮಾಡಿಬಿಟ್ಟು ಒಂದು ಗೋದಾನವನ್ನು ಮಾಡಿದರು. ಒಂದು ಸಾಲು ಕೊಟ್ಟು ಎಷ್ಟು ಸಾಲು ಕೊಡ್ಲಿಕ್ಕೆ ಬರುತ್ತೆ, ಒಂದು ಗೋವನ್ನೇ ದಾನ ಮಾಡಿಬಿಟ್ಟು ಭಟ್ಟರೆ ತಗೊಳ್ಳಿ. ಉದ್ದೇಶ ಏನು ಕೊಟ್ಟಿದ್ದು ಭಟ್ಟರಿಗೆ, ಮುಟ್ಟೋದು ಯಾರಿಗೆ? ಆ ಮಗುವಿಗೆ. ಮಗು ಯಾರು? ಮುಖ್ಯ ಪ್ರಾಣ, ವಾಯುದೇವರು. ಆಯಿತು, ಕೊಟ್ಟುಬಿಟ್ರು. ಇವ್ರು ವಯಸ್ಸಾಗಿತ್ತು, ಎಷ್ಟೊತ್ತಿಗೆ ವಯಸ್ಸು ಆಗಿತ್ತು ಅವರಿಗೆ, ಸ್ವಲ್ಪ ದಿವಸಕ್ಕೆ ಆಯುಷ್ಯ ಮುಗಿತು, ಹೋಗಿಬಿಟ್ರು. ನೋಡಿದ್ರೆ ಗೋ ಕೊಟ್ಟರು, ಸ್ವಲ್ಪ ದಿವಸಕ್ಕೆ ಹೋಗಿಬಿಟ್ರು ಅಷ್ಟೇ. ಆದರೆ ಮುಂದೇನಾಯಿತು ಅಂದರೆ, ಆಚಾರ್ಯರಿಗೆ ಹಾಲು ಕುಡಿಯೋದಕ್ಕೋಸ್ಕರ ಗೋದ ಕೊಟ್ಟ ದಾನ ಕೊಟ್ಟ ಫಲವಾಗಿ ಈ ಮೃತನಾದ ವ್ಯಕ್ತಿ, ಆ ಪೂರ್ವಾಲಯ ಬ್ರಾಹ್ಮಣ, ತನ್ನ ಮಗನಿಗೆ ಮಗನಾಗಿ ಹುಟ್ಟಿದನಂತೆ. ಆಮೇಲೆ ತನ್ನ ಮಗನಿಗೆ ಮಗನಾಗಿ ಹುಟ್ಟಿದನಂತೆ. ಅಷ್ಟೊತ್ತಿಗೆ ಆಚಾರ ಸಿದ್ಧಾಂತ ಬೆಳಕಿ ಬಂದುಬಿಟ್ಟಿದ್ದಾರೆ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಸಿದ್ಧಾಂತ ಹೊರಗೆ ಬಂದುಬಿಟ್ಟಿತ್ತು. ಅದನ್ನ ಕೇಳಿದ್ರು, ಓದಿದ್ರು, ಫಲ ವೈಕುಂಠಕ್ಕೆ ಹೋಗಿಬಿಟ್ರಂತೆ. ಕೊಟ್ಟಿದ್ದು ಗೋದಾನ, ಮುಟ್ಟಿದ್ದು ವೃಕ್ಷಕ್ಕೆ. ಎಲ್ಲಿಂದೆಲ್ಲಿ ಡಿಫ್ರೆನ್ಸ್ ಮತ್ತೆ ಲೆಕ್ಕ ಹಾಕಿದನ? ಒಂದು ಗೋದಾನದ ಫಲ ಎಲ್ಲಿಗೆ ಹೋಯ್ತು ಅಂತ ಕೇಳಿದ್ರೆ ಅಷ್ಟು ದೂರ ಹೋಯ್ತು. ಆದ್ದರಿಂದ ಸತ್ ಯಾತಕ್ಕೆ ಬಂತಿದೆಲ್ಲ ಕೂಡ? ಪಾಜಕ ಕ್ಷೇತ್ರದಂಥ ಕ್ಷೇತ್ರ, ಪಾಜಕ ಕ್ಷೇತ್ರದಂಥ ಕ್ಷೇತ್ರ, ಮಗುವಾಗಿದ್ದ ಕೊಡಬೇಕು ಅಂತಕ್ಕಂಥ ಕಾಲ, ಮಧ್ವಾಚಾರ್ಯರಂಥ ಅರ್ಹ ವ್ಯಕ್ತಿ, ಇಷ್ಟೆಲ್ಲ ಕೊಟ್ಟಮೇಲೆ ವೈಕುಂಠಕ್ಕೆ ಹೋದಿಲ್ಲ ಎಲ್ಲಿ ಹೋಗ್ತಾನೆ ಈ ಮಧ್ಯೆ ಅವನು? ಅದಕ್ಕೆ ದೇಶೇ ಕಾಲೇ ತಥಾ ಪಾತ್ರೆ ತದ್ದಾನಂ ಸಾತ್ವಿಕಂ ಸ್ಮೃತಂ. ಈ ಮಾತನಲ್ಲಿ ಬರೀತಾರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ನಾವು ಎಷ್ಟು ಕೊಡ್ತೇವೆ ಅನ್ನೋದು ಎಷ್ಟು ಮುಖ್ಯನೋ, ಯಾರಿಗೆ ಕೊಡ್ತೇವೆ ಅನ್ನೋದು ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಯಾರಿಗೆ ಕೊಡ್ತಾನೆ, ಎಲ್ಲಿ ಕೊಡ್ತಾನೆ, ಗ್ರಹಣ ಬಂದಿರುತ್ತೆ. ಗ್ರಹಣದ ಕಾಲಕ್ಕೆ 10 ರೂಪಾಯಿ ಕೊಟ್ಟರೆ ಬೇರೆ ಕಾಲಕ್ಕೆ 100 ರೂಪಾಯಿ ಕೊಟ್ಟಷ್ಟು ಪುಣ್ಯ ಬರುತ್ತೆ. ಆ ಪರ್ವ ಕಾಲ ಅದು, ಆ ಕಾಲ ಕೊಟ್ಟಿರೋ ಬೇರೆ ಭಾರಿ ದೊಡ್ಡದದು. ಅದು ಪುಣ್ಯ ದೇಶ, ಆ ಕೊಟ್ಟರೆ ಪುಣ್ಯ ಜಾಸ್ತಿ. ಪುಣ್ಯ ಕಾಲದಲ್ಲಿ ಕೊಟ್ಟರೆ, ಪುಣ್ಯ ದೇಶದಲ್ಲಿ ಕೊಟ್ಟರೆ, ಪುಣ್ಯಕರವಾದ ವ್ಯಕ್ತಿಗೆ ಕೊಟ್ಟರೆ, ಪುಣ್ಯಕರವಾದ ವಸ್ತುವನ್ನು ಕೊಟ್ಟರೆ ಆ ದಾನದ ಪ್ರಭಾವ ಏರ್ತಾ ಹೋಗುತ್ತೆ. ಆದ್ದರಿಂದ ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಅದೇ ರೀತಿಯಲ್ಲಿ ಮುಂದಿನ ಭಾಗ ಇನ್ನೊಬ್ಬನಿದ್ದಾನೆ, ಅವನು ಯಾಕೆ ದಾನ ಮಾಡ್ತಾನೆ ಗೊತ್ತಾ? ಅವನು ಮಾಡೋದು ಹೀಗೆ, ಬೇರೆಯವರೆಲ್ಲ ದಾನ ಕೊಡಲಿಕ್ಕೆ ಹೊರಟಿಲ್ಲ, ಅವನು ಕೊಡೋದು ಯಾತಕ್ಕೋಸ್ಕರ ಅಂತ ಕೇಳಿದರೆ, ಕೇವಲ ಅವನು ಎಷ್ಟು ಪ್ರತ್ಯುಪಕಾರಾರ್ಥಂ, ಪ್ರತ್ಯುಪಕಾರಕ್ಕೋಸ್ಕರ ಕೊಡ್ತಾನಷ್ಟೇನೆ. ದೀಯತೆ ಉಪಕಾರ ಉದ್ದೇಶ್ಯವಾ ಪುನಃ, ಪ್ರತ್ಯುಪಕಾರ ಮಾಡಬೇಕು ಅಂತ ಕೊಟ್ಟಿದ್ದು ಒಂದು, ಯಾರಿಗೋ ದಾನ ಕೊಟ್ಟ, ಯಾಕೆಂದ್ರೆ ಅವರೇನೋ ತನಕ ಕೊಟ್ಟಿದ್ರು ಪಾಪ, ಅದು ಕೊಟ್ಟುಬಿಟ್ಟ. ಅಥವಾ ಮತ್ತೆ ಕೊಡಲಿ ಅಂತ ಕೊಟ್ಟ, ಅಭಿಸಂಧಾಯತು ಫಲಂ, ಅಥವಾ ಏನಾರು ಫಲ ಬರಲಿ ಅಂತ ಯೋಚನೆ ಮಾಡಿ ಕೊಟ್ಟ. ದೀಯತೇಚ ಪರಿಕ್ಲಿಷ್ಟಂ, ಕೊಡಬೇಕಾದ್ರೆ ನೋವು, ಯೋ ಕೊಟ್ಟು ಬಿಡ್ತಾ ಇದ್ದೇನಲ್ಲ, ಭಾರಿ ಕಷ್ಟ ಆಗುತ್ತೆ, ನಿರ್ವಾಹ ಇಲ್ಲ ಕೊಡಬೇಕಲ್ಲ ಅಂತ ಬೈಕೊಂಡು ಕೊಡ್ತಾನಲ್ಲ, ಇದು ಟ್ಯಾಕ್ಸ್ ಕೊಡ್ಬೇಕಾದ್ರೆ ಬೈಕೊಂಡು ತಾನೇ ಕೊಡೋದು. ಆ ಥರ ಕೊಡ ರಾಜಸ ಅಂತ ಹೆಸರು ಅದಕ್ಕೆ. ಎಷ್ಟು ಆದಷ್ಟು ಅವಾಯ್ಡ್ ಮಾಡ್ತಾನೆ, ಎಷ್ಟು ಕಡಿಮೆ ಕೊಡೋಕ್ಕೆ ಟ್ರೈ ಮಾಡ್ತಾನೆ, ಕೊಟ್ಟ ಮೇಲೂ ಕೂಡ ಯೋ ಹೋಯ್ತಲ್ಲ ಎಷ್ಟು ದುಡ್ಡು ಅಂತ ಮನಸ್ಸಿಗೆ ಕೊರಗ್ತಾ ಇರ್ತಾನೆ. ಅದಕ್ಕೆ ಪರಿಕ್ಲಿಷ್ಟಂ, ನೊಂದು ದಾನ ಕೊಡಬಾರದು ಅಂತ ಹೇಳ್ತಾರೆ. ನೊಂದು ದಾನ ಕೊಡಬಾರದು, ದಾನ ಕೊಡೋದಿಲ್ಲ ಒಂದು ತಪ್ಪು, ದಾನ ಕೊಡ್ತಾನೆ ನೊಂದು ಕೊಡ್ತಾನೆ, ಅದನ್ನು ಸ್ವೀಕಾರ ಮಾಡಬಾರದು, ಸ್ವೀಕಾರ ಮಾಡಿ ಇವನು ಮಾಡಬಾರದು, ಅವನು ಸ್ವೀಕಾರ ಮಾಡೋಕ್ಕೂ ಬರೋದಿಲ್ಲ. ಇದು ಭಾರಿ ಮುಖ್ಯ. ನೊಯ್ದೇ ದಾನ ಕೊಡಬೇಕು, ಕೆಲವು ಹಾಕದೇ 10 ಪೈಸೆ ಉಂಡಿ ಪಾಪ, ಆಮೇಲೆ ಯೋಚನೆ ಮಾಡ್ತಾರೆ 10 ಪೈಸೆ ಜಾಸ್ತಿ ಆಯ್ತೇನೋ, 25 ನಾಳೆ 5 ಹಾಕಿದ್ರೆ ಚೆನ್ನಾಗಿರ್ತದೆ, ಅದು ಬೇಚಾಡಿದ್ದೆ ಪಾಪ. ಇದೆಲ್ಲ ಉಪಯೋಗ ಇಲ್ಲ. ದಾನ ಕೊಟ್ಟ ಮೇಲೆ ಬಹಳ ಸಂಭ್ರಮದಿಂದ ಭಕ್ತಿಯಿಂದ ಕೊಡಬೇಕು, ನೊಂದು ಕೊಡಬಾರದು, ಅದು ಭಾರಿ ಮುಖ್ಯ. ಅದಕ್ಕೆ ಜಮೀನಿ ಭಾರತದಲ್ಲಿ ಹೇಳ್ತಾರೆ, ಮಯೂರಧ್ವಜ ತಾಮ್ರಧ್ವಜ ಅಪ್ಪ ಮಗ ಅವರು ಕೃಷ್ಣ, ಅದು ಮತ್ತು ಅರ್ಜುನ ಅಲ್ಲಿ ಬ್ರಾಹ್ಮಣ ವೇಷದಲ್ಲಿ ಬರ್ತಾರೆ. ಅದೆಲ್ಲ ಕಥೆಯೆಲ್ಲ ಹೊರಟಿಲ್ಲ. ದಾನ ಕೊಡಬೇಕು ಅಂತ ಕೇಳ್ತಾರೆ, ಆ ಕೊಡ್ತೇನೆ ಅಂತ ಹೇಳ್ತಾನೆ. ಏನು ದಾನ ಬೇಕು ಅಂದರೆ, ನಿನ್ನ ಶರೀರದ ಅರ್ಧ ಭಾಗ ಬೇಕು ಅಂತ ಕೇಳಿದಂತೆ ಕೃಷ್ಣ. ಶರೀರ ಅರ್ಧ ಭಾಗ ಬೇಕು, ನಿನ್ನ ಹೆಂಡತಿ ಮಕ್ಕಳೇ ಕೊಯ್ಯಬೇಕು, ತಲೆಯಿಂದ ಕರೆಕ್ಟಾಗಿ ಕಟ್ ಮಾಡಬೇಕು, ಗರಗಸದಿಂದ ಕಟ್ ಮಾಡಬೇಕು. ದಾನ ಕೊಡ್ತೀಯ ಅಂದರೆ ಅವು ಕೊಡ್ತೀನಿ ಅಂತ ಹೇಳ್ತಾನೆ. ಆಯಿತು, ಕೊಯ್ಯಲಕ್ಕೆ ಶುರು ಮಾಡಿದಂತೆ ಪಾಪ. ಕೊಯ್ತಾ ಇದ್ದಾರೆ, ಆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಾನೆ. ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಕೃಷ್ಣ ಹೇಳ್ತಾನೆ, ನಂಗೆ ದಾನ ಬೇಕಾಗಿಲ್ಲ ಅಂದ್ಬಿಡ್ತಾನೆ ಕೃಷ್ಣ. ದಾನ ಬೇಕು ಯಾಕೆ ಅಳುತ್ತಾ ಇದ್ದಿ, ನೊಂದು ಕೊಟ್ಟರೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾನೆ. ನೊಂದು ಕೊಡ್ತಾ ಇದ್ದೀರಿ, ನನಗೆ ಬೇಕಿಲ್ಲ. ನೋಡಿ, ಭಗವದ್ಗೀತೆ ಅರ್ಥ ಆಗ ದೀಯತೇಚ ಪರಿಕ್ಲಿಷ್ಟಂ, ಅದು ತದ್ದಾನಂ ರಾಜಸಂಸ್ಮೃತಂ, ಅದು ರಾಜಸ ದಾನ, ನನಗೆ ಬೇಕಿಲ್ಲ ಅಂದ್ಬಿಟ್ಟಂತೆ. ಆಗ ಅವನು ಹೇಳಿದಂತೆ, ಕೃಷ್ಣ ನಾನು ಕೊಡಬೇಕಲ್ಲ ಅಂತ ಅಳುತ್ತಾ ಇಲ್ಲ ಅಂತ ಹೇಳ್ತಾನೆ. ನಾನು ಕೊಡಬೇಕಲ್ಲ ಅಂತ ಅಳುತ್ತಾ ಇಲ್ಲ, ಮತ್ತೆ ಅದಕ್ಕೆ ಅಳುತ್ತಾ ಇದ್ದಿ ಅಂದರೆ, ನೀನು ಅರ್ಧ ಭಾಗ ದೇಹ ಕೇಳಿದ್ದಿ, ಅರ್ಧ ನಿನ್ನ ಕೊಟ್ಟುಬಿಡ್ತೇನೆ, ಉಳಿದರ್ಧ ವೇಸ್ಟ್ ಆಗುತ್ತಲ್ಲ ಅಂತ ಅಳುತ್ತೇನೆ ಅಂತ ಹೇಳಿದ್ರು. ನಾನು ಉಳಿದರ್ಧ ವೇಸ್ಟ್ ಆಗುತ್ತಲ್ಲ ಅಂತ ಅಳಿದ್ದೇನೆ ಹೇಳಿದ ತಕ್ಷಣ ಕೃಷ್ಣ ಭಲೆ ಅಂತೇಳಿ ತಾನು ರೂಪ ತೋರಿಸಿಬಿಟ್ಟ ಅಂತ ಹಾಕ್ತಾನೆ. ರೂಪ ತೋರಿಸಿ ಅವನಿಗೆ ದರ್ಶನ ಕೊಟ್ಟುಬಿಟ್ಟ ಅಂತ ಹೇಳ್ತಾನೆ. ಈ ಕಥೆಯಲ್ಲಿ ಹೇಳೋ ಅಂಶ ಅಂದರೆ, ನೊಂದು ಮಾಡಬಾರದು ಅಂತ ಹೇಳ್ತಾರೆ. ಏಕಾಶಿ ಮಾಡ್ಬೇಕಾದ್ರೆ ಗೋವಿಂದ ಎಷ್ಟು ಬೈಕೋತಾರೋ ಲೆಕ್ಕನೇ ಇಲ್ಲ. ಅದು ದರಿದ್ರೆ ಏಕಾಶಿ ಮತ್ತೆ ಮತ್ತೆ ಬರುತ್ತೆ, ನಿಲ್ಸ್ಕೊಂಡು ಬರುತ್ತೆ, ಹಾಗೆ ಬರುತ್ತೆ, ಹೀಗೆ ಬರುತ್ತೆ ಅಂತ ಬೈಕೊಂಡು ಹೋಗಿ ಯಾವ ದೇವ್ರು ಸಂತೋಷ ಪಟ್ಟಾರೆ, ಇದರಿಂದ ದೇವ್ರು ಶಾಪ ಆಗಿಬಿಡ್ತಾರೆ, ಯಾವ ಜನ್ಮದಲ್ಲೂ ಮಾಡಬೇಡ ಮಾರಾಯ ಸಾಕು ಅಂತ ಹೇಳಿಬಿಡ್ತಾರೆ. ಸಂಭ್ರಮ ಇರಬೇಕಾದ್ರೆ, ಅದನ್ನು ಯೋಚನೆ ಮಾಡಿದರೆ ಯಾವುದೇ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಧೃತ್ಯುತ್ಸಾಹ ಸಮನ್ವಿತ ಮುಂದೆ ಹೇಳ್ತಾರೆ. ಉತ್ಸಾಹದಿಂದ ಮಾಡಬೇಕು, ಇದರ ಪ್ರಯೋಜನ ಇಲ್ಲ. ಇನ್ನೊಬ್ಬನಿದ್ದಾನೆ, ಅವನಿಗೆ ಇದು ಯಾವುದೂ ಇಲ್ಲ. ಅವನು ಮಾಡ್ತಕ್ಕಂಥ ದಾನ ಯಾತತ್ವ ಕೇಳಿದರೆ, ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ. ಮತ್ತು ಮೊದಲನೇದಾಗಿ ಅದೇಶ ಕಾಲ, ದೇಶ ಅಲ್ಲ ಕಾಲ ಅಲ್ಲ, ಯಾವುದು ಮಠಮಠ ಮಧ್ಯರಾತ್ರಿ ಸಮಯ, ವೇಳೆಯಲ್ಲ ಮಣ್ಣಲ್ಲ, ಕಾಲನೋ ಯಾವುದು ಕ್ಲಬ್ ಗಿಬ್ಬೋ ದೇಶ, ಕ್ಲಬ್ನಂಥ ಸ್ಥಳ, ಅಮಾವಾಸ್ಯ ಅಂತ ಮಧ್ಯರಾತ್ರಿ, ಅದು ತಿನ್ನೋ ದೊಡ್ಡ ಕೊರಮ ಕಳ್ಳ, ಅವನೇ ದಾನ. ಅಪಾತ್ರೇಭ್ಯಶ್ಚ ದೀಯತೆ ಅಂಥವನಿಗೆ ಕೊಟ್ಟರೆ ಮತ್ತು ಸದ್ಯ ಹೆಸರಂತೂ ಇಲ್ಲವೇ ಇಲ್ಲ ಅಂತ ದಾನ. ಏನಂತ ಕರೀತಾರೆ, ತದ್ದಾನಂ ತಾಮಸಂಸ್ಮೃತಂ, ಆ ದಾನವನ್ನು ತಾಮಸದಾನ ಅಂತ ಕರೀತಾರೆ. ಅಯೋಗ್ಯನಿಗೆ ಅಯೋಗ್ಯ ಸ್ಥಳದಲ್ಲಿ ಅಯೋಗ್ಯ ಕಾಲದಲ್ಲಿ ಅಯೋಗ್ಯ ಯಾಷ್ಟ್ರ ದಾನ ಮಾಡದೆ ಯಾಷ್ಟ್ರೇನೋ ಏನೋ ಕೊಡೋದು, ಈ ಮತ್ತೆ ಯಾಷ್ಟ್ರೇ ದಾನ ಮಾಡಿದ್ರೆ ಸೇದೇವೆ ಗ್ಯಾರಂಟಿ ಸೇದು ಅಂತ ಅರ್ಥ. ಅದಕ್ಕೆ ಎಂಥ ಅನ್ಯಾಯ, ಯಾವುದೋ ಒಂದು ಗ್ಲಾಸ್ ಕೊಡೋದು, ಕೆಲಸ ಬಾರದೇನು ಕೊಡೋದು, ಇವೆಲ್ಲ ಮಾಡಕ್ಕೆ ಹೋಗಬಾರದು. ಅದೆಲ್ಲ ಮಾಡಿದ್ರೆ ಏನಾಗುತ್ತೆ, ಪಾಪ ವೃದ್ಧಿ ಆಗುತ್ತೆ. ಆದ್ದರಿಂದ 4 ತಪ್ಪಾಯ್ತು, ಅವನಿಗೆ ವ್ಯಕ್ತಿ ಸ್ಥಳ ದೇಶ ವಸ್ತು ಎಲ್ಲವೂ ಕೆಟ್ಟೋಗಿದೆ. ಇವತ್ತು 100-90 ಪಾಲಾದ ಹಾಗೆ ಅನೇಕ ಜನ ಶ್ರೀಮಂತರು ಸಾಯ್ತಾರಲ್ಲ, ಲಕ್ಷಾಧೀಶರು ಕೋಟ್ಯಾಧೀಶರು ಸಾಯ್ತಾರೆ, ಯಾರಿಗೆ ಮುಟ್ಟೋದು ಗೊತ್ತಾ? ಅದು ಕೆಲಸಕ್ಕೆ ಬಾರದವ್ರ ಕೈ ಹೋಗುತ್ತದು. ಒಳ್ಳೆಯವ್ರು ಮುಟ್ಟೋದಿಲ್ಲ, ಅದನ್ನು ಏನು ಮಾಡಿ ಒಳ್ಳೆಯವ್ರು ಮುಟ್ಟೋದಿಲ್ಲ, ನಮ್ಮದೆಲ್ಲ ಬಿಟ್ಟು ಹೋಗ್ಬಿಡ್ತಾನೆ ಆ ಕಡೆ, ನಮ್ಮದೆಲ್ಲ ತಗೊಳ್ಳೋದಿಲ್ಲ. ಯಾರು ಕೈ ಹಾಕ್ತಾರೆ ಅದಕ್ಕೆ? ಕೆಲಸಕ್ಕೆ ಬಾರದವ್ರೆ ಕೈ ಹಾಕೋದು, ಕಳ್ಳ ಕರ್ಮನ ಕೈ ಹಾಕೋದು. ಕೈ ಹಾಕಿ ಏನು ಮಾಡ್ತಾರೆ ಈ ಮಧ್ಯೆ? ದುಷ್ಟ ಕೆಲಸಕ್ಕೆ ಉಪಯೋಗಿಸ್ತಾರೆ. ಕೊನೆಗೆ ಏನಾಗಿತ್ತು, ಒಂದು ಪಾಪ ಲಕ್ಷಾಂತರ ರೂಪಾಯಿ ಯಾವುದಕ್ಕೆ ಉಪಯೋಗ ಆಗುತ್ತೆ? ಕ್ಲಬ್ಬಿಗೋ ಅದಕ್ಕೋ ಇದಕ್ಕೋ ಉಪಯೋಗ ಆಗುತ್ತೆ, ಕುಡಿಯೋದಕ್ಕೋ ಗಿಡಿಯೋದಕ್ಕೆ. ಅಷ್ಟು ದಿವಸ ಪಾಪ ಬರ್ತಾನೆ ಇರುತ್ತೆ ಅವನಿಗೆ, ಯೋಚನೆ ಮಾಡಿ. ಅವ್ರು ಯಾವಾಗ ಸತ್ತು ನೋಡಿದ್ರೆ 1,000 crore ಆಸ್ತಿ ಅವಳಿಗೆ, ಸತ್ತರೆ ಇವತ್ತಿಗೂ ಸೆಟ್ ಪೂರ್ತಿ ಸೆಟ್ಲ್ ಆಗಿಲ್ಲ ಇನ್ನೂ ಕೂಡ ಅನ್ನೋದು, 1,000 crore ಆಸ್ತಿ ಎಲ್ಲ ಕೆಲಸಕ್ಕೆ ಪಾರ ತಿಂದು ಹಾಕಿಬಿಟ್ರು. ಕೊನೆ ಇನ್ನೂ ಏನೋ ನಡೀತಾ ಇದೆ, ಏನೋ ಆಗಲಿ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಆಗಲಿಲ್ಲ. ಅದೇ ಏನಾರು ಅವ್ರು ಬದುಕಿದ್ದಾಗ ದಾನ ಮಾಡಿಬಿಟ್ಟಿದ್ದಿದ್ರೆ ಹಾಗೆ ಸ್ವರ್ಗಕ್ಕೆ ಪ್ಲೇನ್ ಬರ್ತಿತ್ತು ಬಹುಶಃ. 1,000 crore ದಾನ ಅಂದ್ರೆ ಏನಾಯ್ತು ಯೋಚನೆ ಮಾಡಿ ನೋಡಂತೆ, ಬಹುಶಃ ಭೂಲೋಕದ ಒಂದು ವಂಡರ್ ಆಗಿ ಹೋಗ್ಬಿಟ್ಟರು. ಎಲ್ಲರಿಗೂ ಬುದ್ಧಿ ಬರೋದಿಲ್ಲ ಅದೆಲ್ಲ ಕೂಡ. 100 ದಾನ ಮಾಡಿದ್ರೆ ಸಾಮಾನ್ಯವಾಗಿ ಬಡವ ಬಾಡಿದರೆ ಶ್ರೀಮಂತರಲ್ಲಿ 90% ಜನ ಅವರ ಸಂಪತ್ತನ್ನ ಅಯೋಗ್ಯರುಗಳು ಕೊಟ್ಟರೆ ಸಾಯೋದು. ಮಕ್ಕಳ ಮೇಲೆ ಕೊಡ್ತೀವಿ ಅಂತ ಕೇಳಿದ್ರೆ ಮಕ್ಕಳ ಮೇಲೆ ಸಂಪತ್ತು ಕೊಡಬೇಡಿ, ಅದು ಒಳ್ಳೆ ಜ್ಞಾನ ಕೊಡಿ ಅಂತ ಹೇಳ್ತಾರೆ. ಒಳ್ಳೆ ಜ್ಞಾನ ಕೊಡಿ, ಅವನು ದಾನ ಮಾಡೋಕ್ಕಾಗಬೇಕು, ಆ ರೀತಿ ಕೊಡಬೇಕೆ ಹೊರತು ಅವನಿಗೆ ವಸ್ತು ಕೊಡ್ಲಕ್ಕೆ ಹೋಗಬಾರದು. ವಸ್ತು ಅಕಸ್ಮಾತ್ ಇದ್ದರೆ ಕೊಡಿ, ತಪ್ಪಲ್ಲ, ಆದರೆ ಅವನಿಗೆ ಕೊಡದೆ ದೊಡ್ಡ ಉದ್ದೇಶ ಆಗಬಾರದು, ಅವ್ರಿಗೆ ಕೊಡದೆ ದೊಡ್ಡ ಉದ್ದೇಶ ಆಗಬಾರದು. ಅದನ್ನು ಒಳ್ಳೆಯ ಸಂಪತ್ತಿಗೆ, ಜ್ಞಾನ ಸಂಪತ್ತಿಗೆ ಸಾಧನ ಆಗಬೇಕು. ಆದರೆ ಅದನ್ನು ಯಾರು ಯೋಚನೆ ಮಾಡೋದೇ ಇಲ್ಲ. ಎಷ್ಟೋ ಜನಗಳು ಕಣ್ಣಾರೆ ಕಾಣ್ತಿದ್ದ ಹಾಗೇನೆ ಅದರಿಂದ ಆಸ್ತಿಪಾಸ್ತಿ ಗಲಾಟೆ, ಅಥವಾ ಇವರೇ ಕೊಲೆಯಾಗಿಬಿಡ್ತಾರೆ. ಮೊನ್ನೆ ನೋಡಿರೋ ಪೇಪರ್ಗಳೊಳಗೆ ಭಾರಿ ಶ್ರೀಮಂತರು ಎಷ್ಟೋ ದಿವಸ ಯಾರ್ಯಾರೋ ಸಾಯ್ತಿದ್ದು ನೋಡ್ತಿದ್ದೇವೆ. ಈಗ ಮೊನ್ನೆ ಯಾರೋ ಭಟ್ರನ್ನಾರ ಕೊಂದಾಕ್ಬಿಟ್ಟಿದ್ದಾರೆ, ಭಾರಿ ಸಂಪತ್ತು ಕೊಂಡಾಕಿದ್ದಾರೆ. ಅದ್ರ ಕೊಲ್ಲರಿಗೆ ಅವರಿವ್ರಂತೇನು ಇರೋದೇ ಇಲ್ಲ. ಅದಕ್ಕೆ ಶ್ರೀಮಂತಿಕೆ ಇತ್ತು ಅಂದರೆ ಅದನ್ನ ಕಣ್ಣು ಹಾಕಿ ಹಾಕ್ತಾನೆ ಮನುಷ್ಯ, ಕೊಂದೇ ಕೊಲ್ತಾನೆ ಯಾವುದೋ ಕಾರಣಕ್ಕೋಸ್ಕರ. ಅವನು ದಾನ ಮಾಡಿದ್ರೆ ನಿಶ್ಚಿಂತೆ ಸಾಯ್ಬಹುದಾಗಿತ್ತು. ಇಟ್ಕೊಂಡಿದ್ದ ಫಲ ಪ್ರಾಣನೋ ಹೋಯ್ತು, ಧನನೋ ಹೋಯ್ತು, ಎರಡು ಹೋಯ್ತು. ಆದ್ರಿಂದ ಎಂದು ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಭಗವಂತ ದಾನದ ಕಾನ್ಸೆಪ್ಟ್ ಅನ್ನು ಪರಿಪರಿಯಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಇಷ್ಟು ಹೇಳಿದ ಮೇಲೆ ಇನ್ನು ಕೊನೆಯ ಘಟ್ಟ. ಓಂ ತತ್ತದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ ಅರ್ಜುನ ತೇನ ವೇದಾಶ್ಚ ವಿಪ್ರಾಶ್ಚ ಅಂತ ವರ್ಣನೆ ಮಾಡಬೇಕಾದ್ರೆ ಯಜ್ಞಾಶ್ಚ ಈ ಮೂರು ಹೊರಗೆ ಬಂದಿದ್ದೇವೆ. ಅರ್ಜುನ ಭಗವಂತನಿಗೆ ಮೂರು ಹೆಸರುಗಳುಂಟು. ಓಂ ತತ್ ಸತ್, ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ವಿಹಿತ ಪುರ. ಯಾತಕ್ಕೆ ತೇನ ವೇದಾಶ್ಚ ವಿಪ್ರಾಶ್ಚ ಯಜ್ಞಾಶ್ಚ ವಿಹಿತಾಪುರ. ಆ ಮೂರರಿಂದ ಓಂ ತತ್ ಸತ್. ಓಂ ಅಂದರೆ ಗುಣಪೂರ್ಣ ಅಂತ ಅರ್ಥ, ತತ್ ಅಂದರೆ ಸರ್ವತ್ರ ವ್ಯಾಪ್ತ ಅಂತ ಅರ್ಥ, ಸತ್ ಅಂದರೆ ಅನಂತಾನಂತ ಸದ್ಗುಣ ಸಾಧು ಸ್ವಭಾವ ಹೊಂದಿದವನು ಅಂತ ಅರ್ಥ, ಪರಿಪೂರ್ಣವಾದ ಸಜ್ಜನಿಕೆ ಪಡೆದವನು ಅಂತ ಅರ್ಥ. ದೇವರ ವೈಶಿಷ್ಟ್ಯ ಓಂ ಗುಣಪೂರ್ಣ ದೋಷದೂರ. ತತ್ ಸರ್ವತ್ರ ವ್ಯಾಪ್ತ, ಗಾಯತ್ರಿ ಮಂತ್ರದ ಮಾತದು, ತತ್ ಸವಿತುರು ವರೇಣ್ಯಂ, ತತ್ ಅಂದರೆ ವ್ಯಾಪ್ತ ಅಂತ ಅರ್ಥ. ಓಂ ತತ್ ಸತ್ ಇದು ಭಗವಂತನ ಮೂರು ಹೆಸರುಗಳು. ಇಂಥ ಪರಮಾತ್ಮನೇ ವೇದಗಳನ್ನು ಯಜ್ಞಗಳನ್ನು ವಿಪ್ರರನ್ನು ಸೃಷ್ಟಿ ಮಾಡಿದ್ದಾನೆ. ವೇದಗಳು ಅನಾದಿನಿತ್ಯವಾದ ಶಾಸ್ತ್ರ, ಯಜ್ಞಗಳು ವೇದಮಂತ್ರಗಳಿಂದ ಮಾಡಬೇಕಾದದ್ದೇ ಯಜ್ಞ, ಉಚ್ಚಾರಣೆ ಮಾಡ್ತಕ್ಕಂಥವ್ರು ವಿಪ್ರರುಗಳು. ಮೂರನ್ನೂ ಭಗವಂತ ವಿಹಿತಾ ಪುರ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದನೇ ತಸ್ಮಾದ್ ಓಮಿತ್ಯುದಾಹೃತ್ಯ ಪ್ರತಿಯೊಬ್ಬ ಸಜ್ಜನ ಕೂಡ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದರೆ ಓಂಕಾರ ಮಾಡಿಯೇ ಮಾಡ್ತಾನೆ. ಅವನು ಅರ್ಹನಾಗಿದ್ದರೆ ಅದು ಮರಿಬಾರದು. ಓಂಕಾರ ಉಚ್ಚಾರಣೆಗೆ ಅರ್ಹನಾದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪುಣ್ಯ ಕಾರ್ಯಗಳನ್ನು ಮಾಡಬೇಕಾದರೆ ಓಂಕಾರದ ಪೂರ್ವಕ ಮಾಡ್ತಾನೆ. ಗುರುಭ್ಯೋ ನಮಃ ಹರಿಹಿ ಓಂ ಅಂತಲೇ ಪ್ರಾರಂಭ ಮಾಡ್ತಾನೆ. ತಸ್ಮಾದ್ ಓಮಿತ್ಯುತಾಹೃತ್ಯ ಪ್ರತಿಯೊಬ್ಬ ಸತತಂ ಬ್ರಹ್ಮವಾದಿನಾಂ, ಬ್ರಹ್ಮವಾದಿಗಳು ಬ್ರಹ್ಮಜ್ಞಾನಿಗಳೆಲ್ಲ ಓಂಕಾರವನ್ನು ಹೇಳಿನೇ ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾರೆ. ಅದರ ಜೊತೆಗೆ ಎಲ್ಲ ಕಾಲದಲ್ಲೂ ಕೂಡ ಪರಮಾತ್ಮನನ್ನ ಯಜ್ಞದಾನ ತಪಃಕ್ರಿಯಾ, ಯಜ್ಞಕ್ರಿಯಾ ತಪಃಕ್ರಿಯಾ ದಾನಕ್ರಿಯಾ, ಯಜ್ಞ ತಪಸ್ಸು ದಾನ ಮೂರು ದೊಡ್ಡ ಸಾಧನೆಗಳಾದ್ರಿಂದ ಮೂರನ್ನು ಕೂಡ ಓಂಕಾರವನ್ನು ಹೇಳಿ ಯಾತಕ್ಕೆ ಮಾಡ್ತಾರೆ ಅಂದರೆ, ಓಂ ಅಂದರೆ ಭಗವಂತ, ಆ ಭಗವಂತನ ಅಪ್ಪಣೆಯಿಂದ ಭಗವಂತನ ಪ್ರೀತಿಗೋಸ್ಕರವಾಗಿ ನಾನು ಮಾಡ್ತಾ ಇದ್ದೇನೆ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಅನುಸಂಧಾನ ಇಟ್ಟುಕೊಂಡೆ ಅವನು ಮಾಡ್ತಾನೆ ಹೊರತು ಬೇರೆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಮುಖ್ಯವಾದ ವಿಚಾರ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಃಕ್ರಿಯಾ ದಾನಕ್ರಿಯಾಶ್ಚ ಸತತಂ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಯಾವ ತದಿತ್ಯನಭಿಸಂಧಾಯ ಫಲಂ, ಏನೇ ಕೆಲಸ ಮಾಡಲಿ ಆ ಫಲ ನನಗೆ ಬರಲಿ ಅಂತಕ್ಕಂಥ ಭಾವನೆ ಇಲ್ಲದೆ ಮಾಡುತ್ತಾರೆ, ಆ ಫಲ ನನಗೆ ಬರಲಿ. ತತ್ ಇತಿ ಅನಭಿಸಂಧಾಯ, ತತ್ ಫಲಂ ಮೇ ಸ್ಯಾತ್ ಇತಿ ಅನಭಿಸಂಧಾಯ, ಇದಕ್ಕೇನು ಫಲ ಇದೆ ಆ ಫಲ ನನಗೆ ಸಿಗಲಿ ಅಂತಕ್ಕಂಥ ಯೋಚನೆ ಇಲ್ಲದೇನೆ ಕೇವಲ ಭಗವತ್ ಪ್ರೀತಿಯಾಗಲಿ ಅಂತ ಹೇಳಿ ಮೋಕ್ಷಕಾಂಕ್ಷಿಭಿ, ಮೋಕ್ಷವನ್ನು ಬಯಸ್ತಕ್ಕಂಥ ಸಜ್ಜನಗಳು ಅಂತ ಕೆಲಸ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ. ಆದ್ದರಿಂದ ಓಂ ತತ್ ಸತ್ ಭಗವದ್ಗೀತೆ ಪ್ರತಿ ಅಧ್ಯಾಯದ ಕೊನೆಗೆ ಆ ಮಾತು ಉಪಯೋಗಿಸ್ತಾರೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಂತ ಓಂ ತತ್ಸತ್ ಅಂತಲೇ ಪ್ರಾರಂಭವಾಗೋದು. ಓಂ ತತ್ ಸತ್ ಅರ್ಜುನ, ಓಂಕಾರಕ್ಕೆ ಅರ್ಥ ಉಂಟು, ಮತ್ತು ಸತ್ ಅಂತ ಯಾತ ಕರೀತಾರೆ ಗೊತ್ತೇನು? ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ ಪ್ರಶಸ್ತೇ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥ ಯುಜ್ಯತೆ. ಸತ್ತಿಗೆ ಎಷ್ಟು ಅರ್ಥ ಇದೆ ಅಂತ ಭಗವಂತ ಹೇಳ್ತಾನೆ. ಸತ್ಶಬ್ದಕ್ಕೆ ಸದ್ಭಾವೇ ಸಾಧುಭಾವೇ ಚ, ಸತ್ ಅಂದರೆ ಇರೋದು ಅಂತ ಅರ್ಥ, ಇರೋದು ಅಂತ ಅರ್ಥ. ಸಾಧುಭಾವ ಒಳ್ಳೆಯತನ ಅಂತ ಎರಡನೇ ಅರ್ಥ. ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ, ಅವನು ಅದು ಸತ್ಪದಾರ್ಥ ಅಂದರೆ ಇದೇ ಅಂತ ಅರ್ಥ. ಅವನು ಸತ್ಪುರುಷ, ಇರೋ ಪುರುಷ ಅಂತ ಅರ್ಥ, ಒಳ್ಳೆಯ ಮನುಷ್ಯ ಅಂತ ಅರ್ಥ. ಸತ್ ಶಬ್ದಕ್ಕೆ ಕೆಲವು ಕಡೆಗೆ ಇರೋದು ಅಂತ ಅರ್ಥ, ಇನ್ನೊಂದು ಕೆಲವು ಕಡೆಗೆ ಒಳ್ಳೆಯದು ಅಂತ ಅರ್ಥ. ಸತ್ಪುರುಷ ಅಂತ ಹೇಳಿದಾಗ ಒಳ್ಳೆಯವನು ಅಂತ ಅರ್ಥ, ಸಜ್ಜನ ಅಂತ ಹೇಳಿದಾಗ ಒಳ್ಳೆಯವನು ಅಂತ ಅರ್ಥ. ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ. ಪ್ರಶಸ್ತೇ ಕರ್ಮಣಿ ತಥಾ ಸತ್ಕರ್ಮ, ಒಳ್ಳೆಯ ಕೆಲಸ. ಹೀಗೆ ಮೂರು ಕಡೆ ಉಪಯೋಗಿಸ್ತಾರೆ. ಅಂದರೆ ಮೊದಲನೇದು ಇರೋದು, ಎರಡನೇದು ಒಳ್ಳೆಯದು, ಮೂರನೇದು ಸತ್ಕರ್ಮ. ಇಷ್ಟು ಅರ್ಥದಲ್ಲಿ ಉಪಯೋಗಿಸ್ತಾರೆ. ಜೊತೆಗೆ ಯಜ್ಞೇ ದಾನೇ ಚ ಯಜ್ಞೇ ದಾನೇ ತಪಸಿ ಚ ಸ್ಥಿತಿ ಸದಿತ್ತೇ ವಾಭಿಧೀಯತೆ. ಯಜ್ಞ ಮಾಡ್ಕೊಂಡಿರ್ತಾನೆ, ದಾನ ಮಾಡ್ಕೊಂಡಿರ್ತಾನೆ, ತಪಸ್ ಮಾಡ್ಕೊಂಡಿರ್ತಾನೆ, ಅವನು ಸತ್ ಪುರುಷ ಅಂತ ಅವನ ಹೆಸರು. ಯಜ್ಞ ಮಾಡಿದರೆ ಒಳ್ಳೆಯದು, ತಪಸ್ ಮಾಡಿದರೆ ಒಳ್ಳೆಯದು, ದಾನ ಮಾಡಿದರೆ ಒಳ್ಳೆಯದು, ಇದನ್ನು ಸತ್ ಅಂತ ಕರೀತಾರೆ. ಕೊನೆಯದಾಗಿ ಹೇಳುತ್ತಾರೆ, ಕರ್ಮಚೈವ ತದರ್ಥೀಯಂ ತದಿತ್ತೇವ ಅಭಿಧೀಯತೆ. ಭಗವಂತನಿಗೆ ಪ್ರೀತಿಯಾಗಲಿ ಅಂತೇನು ಕರ್ಮ ಮಾಡ್ತಾನಲ್ಲ ಅವಕ್ಕೆಲ್ಲ ಸತ್ ಅಂತಾನೆ ಹೆಸರು. ದೇವರಿಗೆ ಪ್ರೀತಿಯಾಗಲಿ, ಭಗವಂತ ಒಲಿಯಲಿ ಅಂತ ಯಾವ ಕೆಲಸವನ್ನು ಮಾಡ್ತಾನೆ ಅದಕ್ಕೆ ಸತ್ ಕರ್ಮ ಅಂತ ಕರೀತಾರೆ. ಹೀಗೆ ಸತ್ಶಬ್ದನ ಐದು ಕಡೆ ಉಪಯೋಗಿಸ್ತಾರೆ ಅಂತ ಭಗವಂತ ಹೇಳಿದ್ರು. ಐದು ಕಡೆ ಸತ್ಶಬ್ದನ ಉಪಯೋಗಿಸ್ತಾರೆ. ಇಷ್ಟು ಹೇಳಿ ಅಧ್ಯಾಯ ಮುಕ್ತಾಯ ಮಾಡ್ತಾನೆ. ಕೊನೆಯ ಶ್ಲೋಕ, ಇಡೀ ಅಧ್ಯಾಯದ ಸಾರ ಅದು. ಅಶ್ರದ್ಧಯ ಹುತಂ ದಪ್ ಜಪ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯ ನೋಯಿಹ. ಒಳ್ಳೆ ಮಾತದು. ಅಶ್ರದ್ಧಯ, ಯಾವನು ಶ್ರದ್ಧೆ ಇಲ್ಲದೇನೆ ತಪಸ್ಸನ್ನು ಮಾಡ್ತಾನೆ, ದಾನವನ್ನು ಮಾಡ್ತಾನೆ, ಹೋಮವನ್ನು ಮಾಡ್ತಾನೆ, ಅವೆಲ್ಲ ಏನವು? ಅಸದಿತ್ಯುಚ್ಯತೆ ಪಾರ್ಥ, ಎಲ್ಲ ಟೋಟಲಿ ವೇಸ್ಟ್ ಅಂತ ಕರೀತಾರೆ. ಶ್ರದ್ಧೆ ಇಲ್ಲದೆ ತಪಸ್ಸೇ ಮಾಡಲಿ, ಶ್ರದ್ಧೆ ಇಲ್ಲದೆ ದಾನನೇ ಮಾಡಲಿ, ಯಜ್ಞನೇ ಮಾಡಲಿ, ಅವೆಲ್ಲ ಏನಂತ ಹೆಸರು ಅವಕ್ಕೆ? ಅಸತ್ ಅಂತ ಹೆಸರು, ಟೋಟಲಿ ವೇಸ್ಟ್ ಅಂತ ಹೆಸರು. ಏನು ಮಾಡಿ ಪ್ರಯೋಜನ ಇಲ್ಲ. ನಿನ್ನೆ ದುರ್ಯೋಧನ ಯಜ್ಞ ನೋಡಿದಿವಲ್ಲ, ಪುಂಡರೀಕ ಯಾಗ, ಅತಿ ದೊಡ್ಡ ಯಾಗ ಮಾಡಿದ್ದೇನು? ಟೋಟಲಿ ವೇಸ್ಟ್. ಒಂದು ವರ್ಷಕ್ಕೆ ವಂಶ ನಿರ್ವಂಶ, ಯಾರ್ಯಾರು ಬದುಕಲಿಲ್ಲ ಮನೆಯೊಳಗೆ. ಒಳ್ಳೆಯ ಕೆಲಸ ಮಾಡಿ ಅವ್ರು ಸಾಧಿಸಿದ್ದೇನು? ಏನು ಇಲ್ಲ. ಅದಕ್ಕೇನೆ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯ ನೋ ಇಹ. ಪ್ರೇತ್ಯ ನೋ ಇಹ ನೋ, ಸತ್ ಮೇಲೂ ಇಲ್ಲ, ಈಗಲೂ ಇಲ್ಲ. ಅಂದರೆ ಇಹಕ್ಕೂ ಇಲ್ಲ, ಪರಕ್ಕೂ ಇಲ್ಲ. ಅದಕ್ಕೆ ಶ್ರದ್ಧೆ ಇಲ್ಲ, ಏನನ್ನೂ ಮಾಡಬೇಡಿ. ಅಂತ ಶ್ರದ್ಧೆಯನ್ನ ಇಂದ ಒಳ್ಳೆ ಕೆಲಸಗಳನ್ನೇ ಮಾಡಿ ಮಾಡಿ ಭಗವಂತನಿಗೆ ಪ್ರೀತಿಕರವಾಗಲಿ ಅಂತ ಹೇಳಿ. ಇಲ್ಲದೆ ಹೋದರೆ ನಾವು ಮಾಡದೆ ಸಾಯೋದು ಕೆಲವರು, ತಪ್ಪಾಗಿ ಮಾಡೋ ಸಾಯೋದು ಕೆಲವರು. ಕರೆಂಟೇ ಇಲ್ಲ, ಬೆಳಕಿಲ್ಲ. ಕರೆಂಟ್ ಇದೆ, ಅದು ಕೈ ಇಟ್ಟ ಫ್ಯೂಸ್ ಡಮ ಅಂತ ಫ್ಯೂಸ್ ಹೋಯಿತು, ಮತ್ತೆ ಕರೆಂಟ್ ಇಲ್ಲ. ಅಂದರೆ ಇಲ್ಲ ವೇಸ್ಟು, ತಪ್ಪಾಗಿ ಉಪಯೋಗಿಸ್ತಾ ವೇಸ್ಟ್. ಮತ್ತೆ ವೆಹಿಕಲ್ಲೇ ಇಲ್ಲ, ವೆಹಿಕಲ್ಲಿಗೆ ಇಂಜಿನ್ ಇಲ್ಲ ಅಂದ್ರೂ ಅಷ್ಟೇ, ಪೆಟ್ರೋಲ್ ಇಲ್ಲ ಅಂದ್ರೂ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಇನ್ನು ಅದಕ್ಕೆ ಬ್ರೇಕೇ ಇಲ್ಲ ಅಂದ್ರೆ ಇನ್ನೂ ಡೇಂಜರಸ್, ಏನು ಉಪಯೋಗ ಇಲ್ಲ. ಆದ್ದರಿಂದ ಮನುಷ್ಯ ಏನೇ ಮಾಡಿದರೂ ಕೂಡ ಶ್ರದ್ಧೆಯಿಂದ ಸಾತ್ವಿಕ ಭಾವನೆಯಿಂದ ಭಗವತ್ ಪ್ರೀತಿಗೋಸ್ಕರ ತಮ್ಮ ಪಾಲಿಗೆ ಏನು ಯಜ್ಞ ದಾನ ತಪಸ್ಸನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ಪ್ರೀತಿಯಿಂದ ಭಕ್ತಿಯಿಂದ ಪೂರ್ಣವಾಗಿ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದರೆ ಅದು ಸಾರ್ಥಕ. ಇಲ್ಲವರು ಏನೂ ಸಾರ್ಥಕ ಅಲ್ಲ ಅಂತೇಳಿ ಭಗವಂತ ಶ್ರದ್ಧಾತ್ರಯ ವಿಭಾಗ ಯೋಗವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯ ಅಂತ ಕರೆದಿದ್ದಾರೆ. ಇನ್ನು ಉಳಿದಿದ್ದು ಒಂದು ಅಧ್ಯಾಯ, 18ನೇ ಅಧ್ಯಾಯ ಉಳ್ಕೊಂಡಿದೆ. ಅದು ಎಲ್ಲ ಅಧ್ಯಾಯ ದೊಡ್ಡ ಅಧ್ಯಾಯ ಅದೇನೆ. ಇಡೀ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯ 72 ಶ್ಲೋಕ ಇದೆ, 18ನೇ ಅಧ್ಯಾಯ 78 ಶ್ಲೋಕ ಇದೆ. ಅದೇ ಬಿಗ್ಗೆಸ್ಟ್ ಅದು. ಒಂದು ಯಾತಕ್ಕೆ ಅಷ್ಟು ದೊಡ್ಡದಾಯಿತು ಅಂದರೆ ಇಷ್ಟೊತ್ತು ಹೇಳಿದ್ದನ್ನೆಲ್ಲ ಪರಮಾತ್ಮ ಸಮಪ್ ಮಾಡ್ತಾನೆ ಅದ್ರೊಳಗೆ. 18ನೇ ಅಧ್ಯಾಯ ಅಂತ ಹೇಳಿದರೆ ಅದು ಒಂದೇ ಹೇಳಿದರೂ ಮಂಗಳ ಮಾಡಿದಾಗ ಲೆಕ್ಕ, ಯಾಕಂದರೆ ಮತ್ತೆ ಎಲ್ಲ ಅನುವಾದ ಆಗಿಬಿಡುತ್ತೆ. ಆದ್ದರಿಂದ ಅದಕ್ಕೆ ಮೋಕ್ಷ ಸನ್ಯಾಸ ಯೋಗ ಅಂತಲೇ ಅದಕ್ಕೆ ಹೆಸರು. ಅದರ ಪ್ರವಚನ ಇಸರ್ತೆ ಫೆಬ್ರವರಿ 1 ಫೆಬ್ರವರಿ 15 ಎರಡು ಸಪ್ತಾಹ, 7 ದಿವಸದ ಕಾರ್ಯ ಅಲ್ಲ ಅದು, 15 ದಿವಸಗಳ ಕಾಲ. ಅದಕ್ಕೆ ಎರಡು ಕಾರಣ. ಒಂದು ಕಾರಣ 18ನೇ ಅಧ್ಯಾಯ ಗೀತೆ ಹೇಳಬೇಕಾದ್ದು, ಇನ್ನೊಂದು ಗೀತೆಯಿಂದ ಏನು ಪ್ರಯೋಜನ ಇದೆ. ಗೀತಾ ಮಹಾತ್ಮ್ಯ ಅಂತ ಇದೆ, ಹಿಂದೆ ನೋಡಿದ್ದೀರಿ. 18 ಕಥೆಗಳಿವೆ, ಅಷ್ಟು ಕಥೆಗಳನ್ನು ಹೇಳಬೇಕಾದ್ರೊಳಗೆ ಬಹಳ ಅಪೂರ್ವವಾದಂಥ ಕಥೆಗಳು. ಭಗವದ್ಗೀತೆಯನ್ನು ಇನ್ನು ಓದಲೇಬೇಕು ಅಂತಕ್ಕಂಥ ಸದ್ಯ ಹುಟ್ಟಿಸ್ತಕ್ಕಂಥ ಕಥೆಗಳು. ಅದನ್ನು ಹೇಳಿದರೆ ಭಗವದ್ಗೀತೆ ಪೂರ್ಣ, ಭಾಗವತ ಪೂರ್ತಿಯಾದ್ರೆ ಭಾಗವತ ಮಹಾತ್ಮ್ಯ ಹೇಳಿದಾಗ, ಗೀತಾ ಪೂರ್ತಿಯಾದ್ರೆ ಗೀತಾ ಮಹಾತ್ಮ್ಯ ಹೇಳಿದಾಗ. ಆದ್ದರಿಂದ 15 18 ಕಥೆಗಳು ಮತ್ತು 18ನೇ ಅಧ್ಯಾಯ ಅಷ್ಟನ್ನು ಕೂಡ ಹೇಳ್ತಾ ಈ ಪವಿತ್ರವಾದ ರಾಮ ಮಂದಿರದ ದಿವ್ಯವಾದ ರಾಮದೇವರ ಸನ್ನಿಧಾನದಲ್ಲಿ ಇಷ್ಟು ವರ್ಷಗಳ ಕಾಲ ನಡೆದ ಭಗವದ್ಗೀತಾ ಪ್ರವಚನ ಮಂಗಳವಾಗ್ತಾ ಇದೆ. ಮತ್ತು ವಿಶೇಷ ಅಂದರೆ ಈ ತಿಂಗಳ 9ನೇ ವಿಜಯಭಾರತಿ ಶಾಲೆಯೊಳಗೆ ಕಾರ್ಯಕ್ರಮ ಇರೋದು 5-11 ಭಾರತ. ಆದರೆ ಮುಖ್ಯವಾದ ಕಾರ್ಯಕ್ರಮ 9ನೇ ಅಂದರೆ ಭಗವದ್ಗೀತೆ. ಇಷ್ಟು ದಿವಸ ಏನು ಕೇಳಿದ್ದೀರಲ್ಲ, ಅನೇಕರು ಕೇಳ್ತಾ ಇದ್ರು. ಪ್ರತಿ ಶ್ಲೋಕಕ್ಕೆ ಒಂದು ಪಾಕೆಟ್ ಬುಕ್ ಟೈಪ್ ಅನುವಾದದ ಬುಕ್ ಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಆ ಬುಕ್ ತಯಾರಾಗಿದೆ, ಅದು 9ನೇ ಬಿಡುಗಡೆಯಾಗುತ್ತೆ. ವಿಜಯಭಾರತಿ ಶಾಲೆಯಲ್ಲಿ ಇಡೀ ಭಗವದ್ಗೀತೆಯ ಪ್ರತಿ ಶ್ಲೋಕದ ಅನುವಾದದ ಇಷ್ಟೊತ್ತೇನು ಪ್ರವಚನ ಮಾಡಿದೆ, ಆ ಶ್ಲೋಕದ ಸರಿಯಾದ ಅರ್ಥ ಬರ ಹಾಗೆ ತಯಾರಾಗಿರ್ತಕ್ಕಂಥ ಪುಸ್ತಕ ಅಲ್ಲಿ ಬಿಡುಗಡೆ ಆಗುತ್ತೆ. ಎಲ್ಲರೂ ಭಾಗವಹಿಸಬೇಕು. ಅತಿ ಯಥಾ ಪ್ರಕಾರ ಬಿಡುಗಡೆಯ ದಿವಸ ಸ್ವಲ್ಪ ಕಡಿಮೆ ಬೆಲೆ ಸಿಗುತ್ತೆ, ಆದ್ದರಿಂದ ಆ ಕಾರಣಕ್ಕೂ ಅಲ್ಲಿ ಬರಬೇಕು. ಅದ್ರ ಜೊತೆಗೆ ಅವತ್ತಿನ ಸರ್ ರಘುತ್ತಮ ತೀರ್ಥರ ಮೇಲೆ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಎರಡು ಪುಸ್ತಕಗಳು ಸಾಧ್ಯವಾದ ಇನ್ನೊಂದು ಪುಸ್ತಕ ಯೋಚನೆ ಮಾಡ್ತಾ ಇದೆ. ಆದರೆ ಮೂರು ಪುಸ್ತಕ ಬಿಡುಗಡೆ, ಎರಡಂತೂ ಹಾಗೆ ಆಗುತ್ತೆ, ಮೂರು ಪುಸ್ತಕಗಳು ಬಿಡುಗಡೆಯಾಗುತ್ತೆ. ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ, ಜೊತೆಗೆ ಈ ಭಗವದ್ಗೀತೆ ಪ್ರವಚನ ಏನಾಗಿದೆ ಇವತ್ತು ಪ್ರಭಾಕರ್ ರಾಯರು ಎಲ್ಲಾದರೂ ರೆಕಾರ್ಡ್ ಮಾಡಿದ್ದಾರೆ, ಅದಿಷ್ಟನ್ನು ಕೂಡ ಅದು ಸುಮಾರು 100 ಕ್ಯಾಸೆಟ್ ಮೇಲೆ ಆಗೋಗ್ಬಿಟ್ಟಿದೆ ಹೆಚ್ಚು ಕಡೆ. ಅದಿಷ್ಟನ್ನು ಕೂಡ ಆ ಮಂಗಳದ ಕಾಲಕ್ಕೆ ಬಿಡುಗಡೆ ಮಾಡೋ ಯೋಚನೆ ತುಂಬ ಜನ ಕೇಳ್ತಾ ಇದ್ದಾರೆ. ಇಲ್ಲಿಯವರು ಅಷ್ಟೇ ಅಲ್ಲ, ಬೇರೆ ಕಡೆ ತುಂಬ ಜನಗಳು ಬೇರೆ ಊರಿಂದ ಕೂಡ ಅದು ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಇಂಟರ್ನೆಟಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ಈಗಾಗಲೇ ನಾವು, ಅದು ಅದು ನಮಗೆ ಬೇಕು ಅಂತ ತುಂಬ ಜನ ಕೇಳ್ತಿರೋದ್ರಿಂದ ಅವತ್ತಿನ ದಿವಸ ಎರಡನ್ನು ಕೂಡ ಅಷ್ಟು ಕ್ಯಾಸೆಟ್ಗಳನ್ನು ಮತ್ತು ಸಿಡಿಗಳನ್ನು ಬಿಡುಗಡೆ ಮಾಡೋ ಯೋಚನೆ ಕೂಡ ಇದೆ. ಮಧ್ಯೆ ಮಧ್ಯೆ ಬಿಡುಗಡೆ ಮಾಡಲಿಲ್ಲ, ಯಾಕಂದರೆ ಇನ್ಕಂಪ್ಲೀಟ್ ಆಗುತ್ತೆ, ಆದ್ದರಿಂದ ಮಾಡೋದು ಬೇಡ ಅಂತ ಬಿಟ್ಟಿತ್ತು. ತುಂಬ ಎಕ್ಸ್ಪೆನ್ಸಿವ್ ಅದು, ಅದರಿಂದ ಯಾರು ಬೇಕು ಅಂತ ಮೊದಲೇ ಹೇಳ್ತೀರೋ ಅವರಿಗೆ ಮಾತ್ರ ಸಿಗುತ್ತೆ ಹೊರತು ಅದು ಓಪನ್ ಆಗಿ ಯಾರಿಗೂ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಭಾಳ ಹೆವಿ ಆಗೋದ್ರಿಂದ ಯಾರಿಗೆ ಅಪೇಕ್ಷೆ ಇದೆ, ಆಸಕ್ತಿ ಇದೆ, ತೊಗೊಳ್ದು ಇಟ್ಕೊಳ್ಳೋಕೆ ಮನಸ್ಸಿದೆ ಅಂಥವ್ರು ಮಾತ್ರ ಮೊದಲೇ ಹೇಳಿದರೆ ಅವ್ರಿಗೆ ಕೊಡೋ ವ್ಯವಸ್ಥೆಯನ್ನು ಮಾಡಬಹುದು. ಎಷ್ಟು ವ್ಯತ್ಯಯ ಅದು ಸಂಪರ್ಕಿಸಿಬಿಟ್ಟು ಅವ್ರಿಗೆ ಡೀಟೇಲ್ಸನ್ನು ಪಡ್ಕೊಳ್ಬಹುದು. ಇಷ್ಟು ಹೇಳ್ತಾ ಆ ಕಾಲಕ್ಕೆ ಇನ್ನೊಂದು ಪುಸ್ತಕ ಬಿಡುಗಡೆ ಆಗುತ್ತೆ. ಮತ್ತೆ ಆ ಗೀತಾಮೃತ ಅಂತ ಒಂದು ಪುಸ್ತಕ ಅವತ್ತು ಮಂಗಳದ ದಿವಸ ಈ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಆಗಮಿಸ್ತಾರೆ. ಇನ್ನೂ ಕೆಲವು ಗಣ್ಯರು ಬರತಕ್ಕಂಥ ಪ್ರಸಂಗ ಇದೆ, ಅದನ್ನೆಲ್ಲ ಅನಂತರ ತಿಳಿಸ್ತಾರೆ. ಅವತ್ತಿನ ಗೀತಾಮೃತ ಅಂತಕ್ಕಂಥ ಪುಸ್ತಕ ಇಡೀ ಒಂದು ಸಿಕ್ಕದಾಗಿ ಇಡೀ ಭಗವದ್ಗೀತೆಯ ಸಾರಾಂಶವನ್ನು, ಶ್ಲೋಕ ಏನಿರೋದಿಲ್ಲ ಅದರೊಳಗೆ, ಭಗವದ್ಗೀತೆ ಒಟ್ಟು ಸಾರಾಂಶ ಏನು ಅಂತ ಹೇಳಿದ ಪುಸ್ತಕ ಫೆಬ್ರವರಿ 15 ಬಿಡುಗಡೆ ಆಗ್ತಾ ಇದೆ. ಇಷ್ಟೆಲ್ಲ ಅದರ ಜೊತೆಗೆ ಈ ಕಾರ್ಯಕ್ರಮದ ಮಂಗಳದ ಕಾರ್ಯಕ್ರಮ ಅವತ್ತಿದೆ, ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿಂಥ ಕಾರ್ಯಕ್ರಮ ಒಂದೆರಡು ಸತ್ಯ ಆಗೋತ್ತಿಗೆ ಏನೋ ಆಗಿ ಡಿಸ್ಕಂಟಿನ್ಯೂ ಆಗೋದೇ ಜಾಸ್ತಿ. ಸಾಮಾನ್ಯವಾಗಿ ಸಾಮಾನ್ಯ ಪುಣ್ಯ ಕಾರ್ಯಗಳು ಹೆಚ್ಚು ನಡೆಯೋದು ಭಾರಿ ಅಸಂಭವ. ಆದರೆ ಈ ರಾಮ ಮಂದಿರದ ಕಾರ್ಯಕರ್ತರುಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಬಹಳ ಶ್ರದ್ಧೆಯಿಂದ, ಜಗನ್ನಾಥರಾಯರ ಒಂದು ತಂಡ, ಅವರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಪಾಲ್ಗೊಂಡು ಇದನ್ನು ಮುಗಿಸಲೇಬೇಕು ಅನ್ನೋ ಸಂಕಲ್ಪದಿಂದ ಮಾಡಿದ್ದೆ. ಕೊನೆ 17 ಅಂತ ಮುಗಿದಿದೆ, 18 ಮುಗಿಸ್ಲಕ್ಕೂ ಅವರು ಬಹಳಷ್ಟು ಉತ್ಸಾಹದಿಂದ ಇದ್ದಾರೆ. ರಾಘವೇಂದ್ರ ದರ್ಶನ ಕೇಂದ್ರದವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಶ್ರೀ ಗುರುರಾಜ ದೇಶಮುಖ ಬದಲಾದ ಅನೇಕರು ಭಾಗವಹಿಸಿದ್ದಾರೆ. ಶ್ರೀಮತಿ ಪ್ರಮೀಳಾ ಮುರಳೀಧರರವರು ಪ್ರತಿ ಬಾರಿಯೂ ಕೂಡ ಒಬ್ಬ ಪ್ರಾಯೋಜಕರಾಗಿ ಭಾಗವಹಿಸಿದ್ದಾರೆ. ಅವರ ಯಜಮಾನರು ಮಾಡ್ತಿದ್ದ ಕೆಲಸವನ್ನು ಅವರು ಮುಂದುವರಿಸಿದ್ದಾರೆ. ಅವರೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರ ಕೃತಜ್ಞತೆಗಳನ್ನು ಹೇಳ್ತಾ ನಾವು ಮುಂದಿನ ಪ್ರವಚನ 1 ಫೆಬ್ರವರಿ ಅಂತ ಹೇಳಿ ಈ ಬಾರಿಯ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾ ಇದ್ದೀವಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.